ಕಶ್ಯ ವಿಷ್ಣೋರ್ವ್ಯಸ್ತಃ ಸಮಸ್ತಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ ತಂ ಅಭಿಜ್ಞಾಯ ಸಹಸಾ ಪ್ರತ್ಯುತ್ಥಾಯ ಆಗತಂ ಮುನಿಂ ಪೂಜಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ ಇತಿ ಪ್ರಥಮಸ್ಕಂಧೇ ಚತುರ್ಥೋಧ್ಯಾಯ. ವೇದವ್ಯಾಸರ ಹತ್ರ ನಾರದ ಮುನಿಗಳು ಬಂದರು. ನಾರದರನ್ನ ವೇದವ್ಯಾಸ ದೇವರು ಗೌರವದಿಂದ ಕಂಡರು, ಆಧರಿಸಿದರು. ಪೂಜಿತ ಶಬ್ದ ಗೌರವ ಅಂತ ಅಷ್ಟೇ ಅರ್ಥ, ಗೊತ್ತಾಯ್ತಾ? ಆಚಾರ ನಿರ್ಣಯದಲ್ಲಿ ಬರೀತಾರೆ, ರಾಮದೇವರು ಪಟ್ಟಾಭಿಷೇಕ ಮಾಡಿಕೊಂಡ ಮೇಲೆ ಎಲ್ಲರನ್ನೂ ಕೂಡ ಅಪೂಜೆಯ ಪೂಜಿಸಿಬಿಟ್ರು ಅಂತ ಹೇಳ್ತಾರೆ, ಗೌರವಿಸಿದರು ಅಂತ. ಅಥ ಪಂಚಮೋಧ್ಯಾಯ ಸೂತ ಉವಾಚ. ಅಥ ತಂ ಸುಖಮಾಸೀನ ಉಪಾಸೀನಂ ಬೃಹಶ್ರವಾಹ ದೇವರ್ಷಿ ಪ್ರಾಹ ವಿಪ್ರಷಿಂ ವೀಣಾಪಾಣಿ ಸ್ಮಯನ್ನಿವ. ಅಥ ತಂ ಸುಖಂ ಆಸೀನ ಉಪಾಸೀನಂ ಬೃಹಶ್ರವಾಹ ದೇವರ್ಷಿ ಪ್ರಾಹ ವಿಪ್ರಷಿಂ ವೀಣಾಪಾಣಿ ಸ್ಮಯನ್ನಿವ. ಅಥ ಬಳಿಕ ಅದಕ್ಕೆ ಅರ್ಥ ಬರೀತಾರೆ. ಅಥ ಅರ್ಘ್ಯಪಾದ್ಯಾದಿ ಸಮರ್ಹಣಾನಂತರಂ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ ಮೇಲೆ ಸುಖಮುಪವಿಷ್ಟ ಸುಖಂ ಆಸೀನ ಸುಖಾಸನದಲ್ಲಿ ಕುಳಿತಂತಹ ಆಗ ಬೃಹಶ್ರವಾಹ ವಿಸ್ತೃತ ಕೀರ್ತಿ. ಬೃಹಶ್ರವ ಅಂದ್ರೇನು? ಬೃಹತಿ ಶ್ರವಸ್ ಅಂದ್ರೆ ಕೀರ್ತಿ, ಪುಣ್ಯಶ್ರವ ಇದ್ರೆ ಹಾಗೋ ಹಾಗೆ ಅತ್ಯಂತ ಶ್ರೇಷ್ಠವಾದ ಕೀರ್ತಿಶಾಲಿಗಳಾದಂತಹ ದೇವರ್ಷಿ ಪ್ರಾಹ ದೇವರ್ಷಿಗಳಾದ ನಾರದರು, ವಿಪ್ರಋಷಿಂ ಪ್ರಾಹ ವಿಪ್ರರೂಪದಲ್ಲಿದ್ದಂತಹ ಋಷಿ ರೂಪದ ವೇದವ್ಯಾಸ ದೇವರನ್ನು ಕುರಿತು, ವೀಣಾಪಾಣಿ ವೀಣಾಪಾಣಿಯಾದ ಅವರು, ಸ್ಮಯನ್ನಿವ ಸ್ಮಯನ್ನಿವ ಸ್ಮಯನ್ ಅಂದರೆ ಮಂದಹಾಸವನ್ನು ಬೀರುತ್ತಾ ಕಿರಣಗೆಯನ್ನು ಸೂಚಿಸುತ್ತಲೋ ಎಂಬಂತೆ ಪ್ರಾಹ ಹೇಳಿದರು, ಮಾತನಾಡಿದರು. ವೇದವ್ಯಾಸ ದೇವರಿಂದ ಪೂಜಿತರಾಗಿ ಕೂತಂತಹ ನಾರದ ಮುನಿಗಳು ಸುಖವಾಗಿ ಕೂತು ವೀಣಾಪಾಣಿಗಳಾದ ಅವರು ವೇದವ್ಯಾಸ ದೇವರಿಗೆ ಈ ರೀತಿಯಾಗಿ ಹೇಳಿದರು. ನಾರದ ಉವಾಚ. ಪಾರಾಶರ್ಯ ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮಾನಸ ಏವವ ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬೃಂಹಿತಂ ಜಿಜ್ಞಾಸಿತಮಧೀತಂಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸಿ ಆತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಇದಿಷ್ಟು ನಾರದರ ಪ್ರಶ್ನೆ. ಪಾರಾಶರ್ಯ ಮಹಾಭಾಗ ಪರಾಶರಸ ಅಪತ್ಯಂ ಪುಮಾನ್ ಪಾರಾಶರ್ಯ. ಹೇ ಪಾರಾಶರ್ಯ, ಪರಾಶರ ಪುತ್ರತ್ವೇನ ಅವತಾರ ಮಾಡಿದ ವೇದವ್ಯಾಸ ದೇವರೇ, ಮಹಾಭಾಗ ಮಹಾಭಾಗ್ಯಶಾಲಿಗಳಾದವರೇ, ಮಹಾಲಕ್ಷ್ಮೀಪತಿ ಎಂದರೆ ಮಹಾಭಾಗ್ಯಶಾಲಿಗಳು. ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವಚ. ನಿಮ್ಮ ಶಾರೀರ ಆತ್ಮ ಮಾನಸ ಆತ್ಮ ಕಚ್ಚಿದಾತ್ಮನ ಪರಿತುಷ್ಯತಿ ಏವವ. ನೀವು ಮನಸ್ಸು ಮತ್ತು ದೇಹದಲ್ಲಿ ಆರೋಗ್ಯವಾಗಿದ್ದೀರಿ ತಾನೆ? ಮನಸ್ಸು ಸುಖವಾಗಿದೆಯಾ, ದೇಹ ಸುಖವಾಗಿದೆಯಾ ಅಂತ ಕೇಳ್ತಾರೆ. ಕಂಡವರು ಕುಶಲ ಪ್ರಶ್ನೆ ಮಾಡೋ ರೀತಿಯದು. ಶರೀರ ರೂಪೋವ ಮನೋರೂಪೋವ ಆತ್ಮ ಭೇದಾಭಾವಾದೇವ ಮುಕ್ತಿ. ಪರಮಾತ್ಮನಲ್ಲಿ ಶರೀರ ಮತ್ತು ಆತ್ಮ ಅನ್ನೋ ಭೇದವೇ ಇಲ್ಲ. ಅದಕ್ಕೆ ವಾ ಶಬ್ದದಿಂದ ಅಂತೋರಿಸಿದ್ದಾರೆ. ಆತ್ಮ ಅವತಾರ ಪ್ರಯೋಜನ ಕೃತ್ಯಾತ್ಮನ ಸ್ವತೈವ ಪರಿತುಷ್ಯತಿ ಕಚ್ಚಿತ್. ನೀವು ಮಾಡಿರತಕ್ಕಂತಹ ಅವತಾರ ರೂಪದಿಂದ ಮಾಡಿರತಕ್ಕಂತಹ ಕಾರ್ಯಗಳಿಂದ ಪರಿತುಷ್ಯತಿ ಕಚ್ಚಿತ್ ನಿಮಗೆ ಸಂತೋಷವಾಗಿದೆ ತಾನೆ? ಸ್ವತಂತ್ರತೆಯ ಕೃತಾವತಾರ ಕಾರ್ಯತ್ವಾ ಪರಿತುಷ್ಯತಿ ಇತ್ಯೇವಕಾರಾರ್ಥ. ನೋಡೋದಕ್ಕೆ ಪ್ರಶ್ನೆ ಅದು, ಏವಕ್ಕೆ ಅರ್ಥ ಏನು? ಪರಿತುಷ್ಯತಿ ಏವ, ಸಂಪೂರ್ಣ ಸಮಾಧಾನ ಹೊಂದೇ ಇದ್ದಿದ್ದೀರಿ ಅಂತ ನಿರ್ಣಯ. ಮೇಲ್ನೋಟಕ್ಕೆ ಪ್ರಶ್ನೆ, ಲೋಕದೃಷ್ಟಿಯಲ್ಲಿ ಪ್ರಶ್ನೆ, ಆ ಒಡಗಿನ ದೃಷ್ಟಿಯಲ್ಲಿ ಉತ್ತರ. ಅದು ಪರಿತುಷ್ಯತ್ತೇವ, ನಿಮಗೆಂದು ದುಃಖ ಇದೆ, ಎಂದು ನಿಮಗೆ ಅತೃಪ್ತಿ ಇದೆ, ಯಾವಾಗಲೂ ತೃಪ್ತರೇ ಆಗಿದ್ದೀರಿ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ. ನೀವು ಹೇಗಿದ್ದು ಎಂಥವರು ನೀವು ಅಂದರೆ, ತೇ ಜಿಜ್ಞಾಸಿತಂ ತೇ ಸುಸಂಪನ್ನಂ ಅಪಿ ಮಹದದ್ಭುತಂ. ನೀವೇನು ತಿಳಿದಿದ್ದೀರಿ, ಏನು ಹೇಳ್ತಾ ಇದ್ದೀರಿ, ಅದೆಲ್ಲ ಏನದು? ಸುಸಂಪನ್ನಂ ಮಹತ್ ಅದ್ಭುತಂ, ಅತ್ಯಂತ ಪರಿಪೂರ್ಣವಾದದ್ದು, ಅತ್ಯಂತ ಅದ್ಭುತವಾದದ್ದು. ಯಸ್ತ್ವಂ ಧರ್ಮಾದಿ ಸರ್ವಪುರುಷಾರ್ಥೈ ಪೃಂಬಿತಂ ಪೂರ್ಣಂ ಭಾರತಂ ಕೃತವಾನ್ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬೃಂಹಿತಂ. ನೀವೇನು ಮಾಡಿದ್ದೀರಿ? ಯಹ ಯಾವ ನೀವು, ಯಹ ತ್ವಂ ಯಾವ ನೀವು, ಸರ್ವಾರ್ಥ ಪರಿಬೃಂಹಿತಂ ಭಾರತಂ ಕೃತವಾನ್, ಸರ್ವಾರ್ಥಗಳಿಂದ ತುಂಬಿರತಕ್ಕಂತಹ ಮಹಾಭಾರತವನ್ನು ರಚನೆ ಮಾಡಿದ್ದೀರಿ ಅಂದಮೇಲೆ ನೀವು ಮಾಡಿರತಕ್ಕಂಥ ಕೆಲಸ ಅತ್ಯಂತ ಅದ್ಭುತ, ಅತ್ಯಂತ ಸುಸಂಪನ್ನ. ಸರ್ವಾರ್ಥ ಪರಿಬೃಂಹಿತಂ, ಅದಕ್ಕೆ ಸರ್ವ ಪುರುಷಾರ್ಥ ಪರಿಬೃಂಹಿತಂ, ಅದಕ್ಕೇನೆ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಇದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಅದಕ್ಕೆ ಸರ್ವಾರ್ಥ ಪರಿಬೃಂಹಿತಂ ಅನ್ನೋದಕ್ಕೆ ಸರ್ವಶಾಸ್ತ್ರಾರ್ಥ ಪರಿಬೃಂಹಿತಂ, ಸರ್ವ ಪುರುಷಾರ್ಥ ಪರಿಬೃಂಹಿತಂ ಇತ್ಯಾದಿ ಅರ್ಥ. ಜಿಜ್ಞಾಸಿತಂ ಅಧೀತಂಚ ಬ್ರಹ್ಮ ಎತ್ತತ್ ಸನಾತನಂ. ನೀವೇನು ಮಾಡಿದ್ದೀರಿ? ಭವತ ಅಧೀತಂ ಸನಾತನಂ ನಿತ್ಯಂ ವೇದಾತ್ಮಕಂ ಶಬ್ದ ಬ್ರಹ್ಮ. ಎಲ್ಲವನ್ನೂ ತಿಳಿದವರು, ಎಲ್ಲವನ್ನೂ ಕೂಡ ಓದಿದವರು, ತಿಳಿದವರು. ಬ್ರಹ್ಮ ಎತ್ತತ್ ಸನಾತನಂ, ಯಾವ ಸನಾತನ ಬ್ರಹ್ಮ ಅಂತಿದೆ ಅದು ಜಿಜ್ಞಾಸಿತಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸಿತಂ ಬ್ರಹ್ಮ ಅಧೀತಂಚ, ಬ್ರಹ್ಮ ಶಬ್ದಕ್ಕೆ ವೇದ ಅಂತನೂ ಅರ್ಥ. ವೇದ ವೇದ ಜಿಜ್ಞಾಸಿತ ಅಧೀತಶ್ಚ, ಬ್ರಹ್ಮ ಪರಬ್ರಹ್ಮ ಜಿಜ್ಞಾಸಿತಂ ಅಧೀತಂಚ. ತಥಾಪಿ ಶೋಚಿಸಿ ಆತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಆದರೂ ಕೂಡ, ತಥಾಪಿ ಆದರೂ ಕೂಡ ಆತ್ಮಾನಂ ನಿಮ್ಮ ಬಗ್ಗೆ ಪ್ರಭೋ, ಅಲ್ಲ ಈ ಪ್ರಭುವಾದ ವೇದವ್ಯಾಸ ದೇವರೇ, ಅಕೃತಾರ್ಥ ಇವ ಶೋಚಿಸಿ, ಏನೋ ಅಪೂರ್ಣತೆ ಇದ್ದ ಹಾಗೆ ಕಾಣಿಸ್ತಾ ಇದ್ದೀರಿ. ಶೋಚಿಸಿ ಶಬ್ದ ಕುಡಿದ್ರೆ ದುಃಖ ಪಡ್ತೀರಿ ಅಂತ ಅರ್ಥ ಬರೆದುಬಿಟ್ಟಿದ್ದಾರೆ ಆಚಾರ್ಯ. ಶೋಚಿಸಿ ಪ್ರಕಾಶಯಸಿ ಅಂತ ಅರ್ಥ. ನೀವು ಹಾಗೆ ನಿಮ್ಮ ತೋರಿಸ್ಕೋತಾ ಇದ್ದೀರಿ. ಅಕೃತಾರ್ಥ ಇವ, ಅದು ಬಹಳ ಇಂಪಾರ್ಟೆಂಟ್. ವೇದವ್ಯಾಸರು ಏನಲ್ಲ, ಅಕೃತಾರ್ಥರಲ್ಲ, ಅಕೃತಾರ್ಥ ಇವ, ಏನೋ ಕೃತಾರ್ಥರಾಗದೇ ಇರೋ ಹಾಗೆ ಕಾಣ್ತಾ ಇದ್ದೀರಿ. ಕೃತಾರ್ಥ ಅಂದ್ರೆ ಏನೋ, ಕೃತ ಅರ್ಥ, ಕೃತಃ ಅರ್ಥ ಏನ ಸಹ ಕೃತಾರ್ಥ, ಅದನ್ನು ಮಾಡಬೇಕಾದನ್ನು ಮಾಡಿದವರು ಅಂತ ಅರ್ಥ. ಗೊತ್ತಾಯ್ತಾ? ಕೃತಾರ್ಥರಾದರು, ಮಾಡಬೇಕಾದನ್ನು ಮಾಡಿದರು ಅಂತ ಅರ್ಥ. ಅಕೃತಾರ್ಥರು ಅಂದ್ರೆ ಏನು, ಮಾಡಬೇಕಾದನ್ನು ಮಾಡದೇ ಇರುವವರಾಗಿ ಕಾಣ್ತಾ ಇದ್ದೆ, ಏನೋ ಮಾಡೋದು ಬಾಕಿ ಇದ್ದ ಕಾಣ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಕಾಣಿಸ್ಕೋತಾ ಇದ್ದೀರಾ ರೀತಿಯಲ್ಲಿ. ವ್ಯಾಸ ಉವಾಚ, ಇದನ್ನೆಲ್ಲ ಬೇರೆಯವರು ಅರ್ಥ ಮಾಡಿಬಿಡ್ತಾರೆ. ವೇದವ್ಯಾಸರು ತುಂಬಾ ದುಃಖ ಆಗಿತ್ತು. ನಾರದರು ಬಂದರು, ಅವರು ಸಲಹೆ ಕೊಟ್ಟು ಉಪದೇಶ ಮಾಡಿದರು. ಆಗ ಮುಂದೆ ಭಾಗವತ ಬರೆದ್ರು. ಅದು ವೇದವ್ಯಾಸರಿಗೆ ದುಃಖ ಆಗಿತ್ತು, ನಾರದರು ಉಪದೇಶ ಮಾಡಿದರು, ಅವರು ಬರೆದ್ರು. ಅದಲ್ಲ, ವೇದವ್ಯಾಸರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ ಹೊರತು ಉಪದೇಶ ಮಾಡಲಿಕ್ಕೆ ಬಂದಿಲ್ಲ. ಮುಂದೆ ಅದೆಲ್ಲ ಗೊತ್ತಾಗತ್ತೆ ನೋಡಿದ್ರು. ವ್ಯಾಸಃ ಉವಾಚ, ವೇದವ್ಯಾಸರು ಹೇಳ್ತಾ ಇದ್ದಾರೆ. ಅಸ್ತೇ ವಮೇ ಸರ್ವಭಿತಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಂ ಅಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಅಸ್ತಿ ಏವ ಮೇ ಸರ್ವಂ ಇದಂ ತ್ವಯಾ ಉಕ್ತಂ ತಥಾಪಿ ನಾ ಆತ್ಮ ಪರಿತುಷ್ಯತೆ ಮೇ ತನ್ಮೂಲಂ ಅವ್ಯಕ್ತಂ ಅಗಾಧಬೋಧಂ ಪೃಚ್ಛಾಮಹೇ ತ್ವಾ ಆತ್ಮಭವ ಆತ್ಮಭೂತಂ. ಯಾರದರೆ ಹೇಳುತ್ತಾರೆ, ಹೌದು ಮೇ ನನಗೆ ತ್ವಯಾ ಉಕ್ತಂ ಇದಂ ಸರ್ವಂ ಅಸ್ತೇವ, ನೀವು ಹೇಳಿದ್ದಲ್ಲ ನನಗಿದೆ. ಸುಸಂಪನ್ನರು, ಮಹದದ್ಭುತ ಎಲ್ಲ ಸರಿನೇ, ಮಹಾಭಾರತ ಸರ್ವಾರ್ಥ ಪರಿಬ್ರಹ್ಮಿತ ಸರಿನೇ, ಎಲ್ಲವೂ ಸರಿನೇ. ತಥಾಪಿ ಆದರೂ ಕೂಡ ಮೇ ಆತ್ಮ ನಾ ಪರಿತುಷ್ಯತೆ, ನನ್ನ ಮನಸ್ಸಿಗೆ ಪೂರ್ಣ ತೃಪ್ತಿ ಆಗಿಲ್ಲ, ನನ್ನ ಮನಸ್ಸಿಗೆ ಪೂರ್ತಿ ಸಮಾಧಾನವಾಗಿಲ್ಲ. ಅಂದರೆ ಮಹಾಭಾರತ ಬರೆದರೂ ಕೂಡ ಸಮಾಧಾನವಾಗಿಲ್ಲ ಅಂತ ಅರ್ಥ. ಮಹಾಭಾರತ ಬರೆದಿದ್ದೀರಿ, ಇನ್ನೇನು ಬಾಕಿ ಇದೆ ಅಂತ ಅರ್ಥ. ಅದಕ್ಕೆ ಉತ್ತರ ಏನು, ಮಹಾಭಾರತ ಬರೆದಿದ್ದೇವೆ, ವೇದಾದಿ ವಿಭಾಗ ಎಲ್ಲ ಮಾಡಿಯಾಗಿದೆ, ಆದರೂ ಕೂಡ ಇನ್ನೂ ಏನೋ ಮನಸ್ಸಿಗೆ ಪೂರ್ತಿ ಮಾಡಿದ್ದೆ ಅನಿಸ್ತಾ ಇಲ್ಲ. ತತ್ ಮೂಲಂ ಅವ್ಯಕ್ತಂ ಅಗಾಧ ಬೋಧಂ, ತನ್ಮೂಲಂ ಅದಕ್ಕೆ ಮೇನ್ ಕಾರಣ ಅದು ಅವ್ಯಕ್ತಂ, ಅವ್ಯಕ್ತವಾಗಿರ್ತಕ್ಕಂಥ ಅದರ ಕಾರಣವನ್ನು ಪೃಚ್ಛಾಮಹೇ ತ್ವಾ, ತ್ವಾ ನಿನ್ನನ್ನು ಪೃಚ್ಛಾಮಹೇ ನಾವು ಕೇಳ್ತಾ ಇದ್ದೇವೆ. ನೀವು ಯಾರು? ಅಗಾಧ ಬೋಧಂ, ಭಾರಿ ತಿಳಿದವರು ನೀವು. ಬೋಧ ಅಂದ್ರೆ ಜ್ಞಾನ, ಅಗಾಧ ಅಂದ್ರೆ ಅಪಾರ, ಅಪಾರ ಜ್ಞಾನಿಗಳು ನೀವು. ನೀವು ಯಾರೀಗ? ಆತ್ಮಭವ ಆತ್ಮಭೂತಂ. ಮೇಲ್ನೋಟಕ್ಕೆ ಏನರ್ಥ? ಆತ್ಮಭವ ಅಂದ್ರೆ ಯಾರು? ಬ್ರಹ್ಮದೇವರು. ಅವರಿಗೆ ಆತ್ಮಭೂತಂ ಅಂದ್ರೆ ಏನು? ಪುತ್ರರಾದವರು, ಬ್ರಹ್ಮಪುತ್ರರು ನೀವು ಅಂತ ಅರ್ಥ. ಇನ್ನೊಂದರ್ಥ ಆತ್ಮಭವ ಆತ್ಮಭೂತಂ, ನನ್ನ ಮಗನ ಮಗ ನೀವು. ಹೌದಾನೆ? ಆತ್ಮಭವ ಅಂದ್ರೆ ಯಾರು? ಆತ್ಮ ಅಂದ್ರೆ ನಾನು, ಭವ ಅಂದ್ರೆ ನನ್ನ ಮಗ ಯಾರು? ಬ್ರಹ್ಮದೇವ. ಅವ್ರ ಮಗ ನೀವು, ಮೊಮ್ಮಗ ನಿಮ್ಮನ್ನು ಕೇಳ್ತೇವೆ ಅಂತ ಅರ್ಥ. ಅರ್ಥ ಆಯ್ತಾ? ಅದ್ರ ತಗಾರು ಅಂತ ಹೇಳ್ಕೊಂಡಾಗತ್ತೆ ವೇದವ್ಯಾಸರು, ಸಾಕ್ಷಾತ್ ನಾರಾಯಣ ಅಂತ ಹೇಳ್ಕೊಂಡಾಗ. ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ. ತನ್ಮೂಲಮವ್ಯಕ್ತ ಮಗಾಧ ಬೋಧಂ ಪೃಚ್ಛಾಮಹೇತು ಆತ್ಮಭವಾತ್ಮಭೂತಂ. ವೇದವ್ಯಾಸ ಇಷ್ಟೆಲ್ಲ ಮಾಡ್ತಿರೋದಕ್ಕೇನು ಕಾರಣ ಅಂದರೆ, ಒಂದು ಕಾರಣ ಲೋಕದೃಷ್ಟಿಯೊಳಗೆ ಮನುಷ್ಯ ಎಷ್ಟೇ ಕೆಲಸ ಮಾಡಿದರೂ ಕೂಡ ಅವಲೋಕನ ಮಾಡ್ಕೊಳ್ಳಿ, ಇನ್ನು ಮಾಡಿದ್ದು ಸಾಕಬೇಕು, ಆ ಥರ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇನ್ನೂ ಸಾಲದೊಂಬ ರೀತಿಯಲ್ಲಿ ಒಳ್ಳೊಳ್ಳೆ ಜ್ಞಾನ ಕಾರ್ಯ ಮಾಡಬೇಕೇ ಹೊರತು ಮಾಡಿದ್ದು ಹೆಚ್ಚು ಅನ್ನೋ ಭಾವನೆ ತಂದುಕೊಳ್ಬಾರದು. ಇದು ಮೊದಲನೇ. ಇನ್ನೊಂದೇನು, ತಾವು ಭಾಗವತ ಸುಮ್ಮನೆ ಬರೆದ್ಬಿಟ್ಟರೆ ಏನಾಗ್ತಿತ್ತು? ಅದು ಮಹತ್ವ. ನಾರದರು ಬಂದು ಪ್ರಾರ್ಥನೆ ಮಾಡಿ ಬರೆದ ಮೇಲೆ ಏನಾಗುತ್ತಾಗ ಭಾರಿ ಮಹತ್ವ ಬರುತ್ತೆ. ನಾ ಪೃಷ್ಠ ಕಸ್ಯಚಿತ್ ಬ್ರೂಯ, ಸುಮ್ಮನೆ ಮಾಡಿದ್ರೆ ಬಲೆ ಇರೋದಿಲ್ಲ, ಒಬ್ರು ಕೇಳಿದಾಗ ಮಾಡಿದರೆ ಮಹತ್ವ ಇರುತ್ತೆ. ಅದನ್ನ ಎರಡನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಅವರು ಆ ರೀತಿ ನಟಿಸ್ತಾ ಇದ್ದಾರೆ. ಪರಿತುಷ್ಯತೆ ಮೇ ತನ್ಮೂಲಂ ಅವ್ಯಕ್ತಂ ಅಗಾಧ ಬೋಧಂ ಪೃಚ್ಛಾಮಹೇತು ಆತ್ಮಭವಾತ್ಮಭೂತಂ. ಆದ್ದರಿಂದ ನಿಮಗೆ ಕೇಳ್ತಾ ಇದೆ, ಏವಂ ನಾರದೇನ ಪೃಷ್ಟೋ ಅಪರಿಪ್ರದ ಜ್ಞಾನಶಕ್ತಿ ಸ್ವರೂಪೋಪಿ ಅಜ್ಞವತು ದುಷ್ಟಜನ ಮೋಹನಾಯ ತತ್ಕಾರಣಂ ತಮೇವ ಪೃಚ್ಛತಿ ಇತ್ಯಾಹ ಅಸ್ತೇವಿ. ಹೇ ನಾರದ, ತ್ವಯೋಕ್ತಮಿದಂ ಸರ್ವಂ ಮೇ ಅಸ್ತೇವ ನ ಕಿಂಚಿತ್ ಅವಶಿಷ್ಟಮಸ್ತಿ ತಥಾಪಿ ಮೇ ಆತ್ಮ ಮನಃ ನ ಪರಿತುಷ್ಯತೆ. ಪರಿತೋಷ ಅಂದ್ರೇನು? ಅಲಂಬುದ್ಧಿ. ಇನ್ನೂ ಸಾಕು ಅನಿಸಿಲ್ಲ, ನಾ ಅಲಂಬುದ್ಧಿಂ ಪ್ರಾಪ್ನೋತಿ. ತುಷ್ಯತಿ ಇತಿ ವಕ್ತವ್ಯೇ ತುಷ್ಯತಿ ಇತಿ ಪ್ರಯೋಗಾತ್ ಅಜ್ಞಾನ ಮೋಹನಾರ್ಥಮೇವ ಹರಿಣಾ ಪ್ರಶ್ನೆ ಕ್ರಿಯತೆ ನಾಜ್ಞಾನಾತಿ ಮಹಾನ್ ವಿಶೇಷೋ ವಿಜ್ಞಾಯತೆ. ಅಲ್ಲಿ ಸ್ವಾರಸ್ಯ ಅಂತ ಕೇಳಿದರೆ, ಆತ್ಮ ಪರಿತುಷ್ಯತೆ ಮೇ ಅಂತ ಪ್ರಯೋಗ ಮಾಡಿದರು. ಆಕ್ಚುಲಿ ಪರಿತುಷ್ಯತೆ ಅಂತ ಉಪಯೋಗಿಸ್ಬೇಕಾಗಿತ್ತು. ಪರಿತುಷ್ಯತೆ ಅಂತ ಹೇಳಿದ್ರಿಂದ ಆತ್ಮನೇ ಪದ ಪ್ರಯೋಗ. ಆತ್ಮನೇ ಪದದ ಅರ್ಥ ಏನು ಅಂತ ಕೇಳಿದರೆ, ನನ್ನ ದೃಷ್ಟಿಯಲ್ಲಿ ಪ್ರಶ್ನೆ ಅಲ್ಲ ಇದು, ಲೋಕ ದೃಷ್ಟಿಯಲ್ಲಿ ಮಾಡಬೇಕಾದ ಕೆಲಸ ಇದೆ ಅಂತ ಅರ್ಥ ಅಂತ ಸೂಚನೆ. ಅದಕ್ಕೆ ಮಹಾನ್ ವಿಶೇಷೋ ವಿಜ್ಞಾಯತೆ, ಅಜ್ಞಾನ ಮೋಹನಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ವೇದವ್ಯಾಸದೇವರು ಎಂಬುದನ್ನು ಅಲ್ಲಿ ಪದ ವ್ಯತ್ಯಾಸ ಮಾಡಿ ಹೇಳ್ತಾ ಇದ್ದಾರೆ. ಪರಿತುಷ್ಯತಿ ಅನ್ನೋದ್ರ ಬದಲು ಪರಿತುಷ್ಯತೆ ಅಂತ ಪದ ಪ್ರಯೋಗ ಮಾಡ್ತಾ ಅದನ್ನು ತೋರಿಸ್ತಾ ಇದ್ದಾರೆ. ಆತ್ಮನಃ ವಿಷ್ಣೋ ಭವತಿ ಇತಿ ಆತ್ಮಭವ ಬ್ರಹ್ಮ ತಸ್ ಆತ್ಮನಃ ಶರೀರಾತ್ ಭೂತ ಏನಾಗಿದೆ, ತಪ್ಪೋಗ್ಬಿಟ್ಟಾಗಿದೆ, ಏನಾಗಿದೆ, ಉದ್ಭೂತ ಇರಬೇಕು. ಭವಾತ್ಮಭೂತ ಅಂದ್ರೆ ಉದ್ಭೂತ ಇರಬೇಕದು. ಉತ್ಪನ್ನ ಅಲ್ಲೇನಿದೆ, ಅಲ್ಲಿ ಬಿಟ್ಟೋಗಿದೆ, ಅದು ಎಲ್ಲ ಇದೇ ಪುಸ್ತಕ ಎಲ್ಲರಲ್ಲಿರೋದು. ಉತ್ಪನ್ನ ಆತ್ಮಭವಾತ್ಮಭೂತ ಬ್ರಹ್ಮಪುತ್ರ ಇತ್ಯರ್ಥ. ಆತ್ಮಭಾವಿನೋ ಮಮೇತಿವ, ಅದೇ ಅರ್ಥ. ಆತ್ಮಭಾವಿನೋ ಅಥವಾ ನನ್ನ ಪುತ್ರನ ಪುತ್ರ ಅಂತ ಅರ್ಥ. ತಮ್ ತ್ವಾಂ ಅವ್ಯಕ್ತಂ ಸೂಕ್ಷ್ಮಂ ತಸ್ಯ ಅಪರಿತೋಷಸ್ಯ ಮೂಲಂ ಕಾರಣಂ ಪೃಚ್ಛಾಮಹೇ ಅಲ್ಪಜ್ಞಶ್ಚೇತ್ ಪ್ರಶ್ನೋತ್ತರಂ ಕಥಂ ಬ್ರೂಯಾತಿ ತತ್ರ ಅಗಾಧಿ. ಅಪರಮಿತ ಜ್ಞಾನಂ ಪ್ರಶ್ನೋತ್ತರ ವಚನ ಸಮರ್ಥಮಿತ್ಯರ್ಥ. ಅತ್ರಾಪಿ ಸಮಿತ್ಯ ಉಪಸರ್ಗಮಂತರೇಣ ಪೃಚ್ಛತೆ ಆತ್ಮನೇಪದ ಪ್ರಯೋಗೇಣ ನಾರದಸ್ಯ ಜ್ಞಾನಂ ಚುಲಕಜಲ ಪರಿಮಿತಂ. ವ್ಯಾಸಜ್ಞಾನಂತು ಪ್ರಳಯ ಸಮುದ್ರವದ ಅಪರಿತಮೈತಿ ತಾತ್ಪರ್ಯಂ ಶಬ್ದಜ್ಞೈರೇವ ವಿಜ್ಞಾಯತೆ. ಆತ್ಮಭಾವಾತ್ಮಭೂತಮಿತಿ ಕೇಚಿತ್ ಪಠಂತಿ ತತ್ರ ತತ್ರ ಉವಂಗಾದೇಶ ಛಾಂದಸ. ಆತ್ಮಭುವಾತ್ಮಭೂತಮ್ ಅಂತೊಂದು ಪಾಠ ಇದೆ, ಆ ಪಾಠ ಸರಿಯಲ್ಲ, ಈ ಪಾಠನೇ ಸರಿ. ಅವ ಛಾಂದಸ ಅಂತ ಅರ್ಥ ಮಾಡ್ಕೋಬೇಕಷ್ಟೆ. ಗೊತ್ತೇನಾಯ್ತೀಗ, ನೀವು ನನ್ನ ಮೊಮ್ಮಗ, ನೀವು ಭಾರಿ ತಿಳಿದವರು, ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಹೇಳುವ ಮೂಲಕ ನಾರದರಿಗೆ ಲೋಕಕ್ಕೆ ಇನ್ನೊಂದು ತೋರಿಸಿದರು. ನಮಗೇನಾದ್ರು ಬೇಕಾದ್ರೆ ಯಾರನ್ನು ಕೇಳಬೇಕು? ಅಗಾಧ ಬೋಧಂ, ತಿಳಿದವ್ರನ್ನ ಕೇಳಬೇಕೆ ಹೊರತು ತಿಳಿದೇ ಇದ್ದವ್ರನ್ನ ಕೇಳಬಾರದು. ಫಸ್ಟ್ ನಾರದರು ತಿಳಿದವರು ಅಂತ ಹೇಳೋದಕ್ಕೆ ಏನು ಗುರುತು? ಬ್ರಹ್ಮದೇವರ ಮಗನಾಗಿರೋದೇ ಕಾರಣ, ಬ್ರಹ್ಮದೇವರು ತಮ್ಮಗನಾಗಿರೋದು ಮುಖ್ಯ ಕಾರಣ. ಈ ರೀತಿಯಲ್ಲಿ ಮೊಮ್ಮಗನಾಗಿರ್ತಕ್ಕಂಥದ್ದು ಇದು. ಮತ್ತು ಮೊಮ್ಮಗನ ಪ್ರೀತಿ ಜಾಸ್ತಿ ಅಂತ ಒಂದು ಪದ್ಧತಿ ಆಚಾರ ಹೇಳ್ತಾರೆ. ಯದ್ಯಪಿ ಪೌತ್ರ ಕವಚೋ ಯದಪಿ ಅಗಾಹ್ಯಂ, ನಿರ್ಣಯದಲ್ಲಿ ಬರೀತಾರೆ. ಮೊಮ್ಮಗನ ಭಾರಿ ಪ್ರೀತಿ ಇದೆ. ಮೊಮ್ಮಗನ ಕೇಳೋ ಉದ್ದೇಶ ಏನಂತ ಕೇಳಿದರೆ ಪ್ರೀತಿ ತೋರಿಸೋದು ಮುಖ್ಯವಾಗಿ. ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯಃ ಪುರುಷ ಪುರಾಣ ಪರಾವರೇಶೋ ಮನಸೈವ ವಿಶ್ವಂ ಸುಜತ್ಯವತ್ಯತ್ತಿ ಗುಣೈರ ಸಂಗಹ. ಅದಕ್ಕೆ ಹೇಳುತ್ತಾರೆ, ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತ ಯಃ ಪುರುಷ ಪುರಾಣ ಪರಾವರೇಶ. ಪರಾವರೇಶ ಇದೆ ಹೇಳ್ತಾನೆ, ಪರಾವರೇಷ್ಠ ಅಂತ ಏನಿದೆ ಅಲ್ಲಿ? ಅಲ್ಲ, ಇದರಲ್ಲಿ ಬೇರೆ ಪಾಠ, ಬೇರೆ ಪಾಠ ಯಾವುದು? ಅದು ಸರಿ, ಪರಾವರೇಶ್ ತಪ್ಪ್ರಿಂಟ್ ಆಗಿದೆ. ಮನಸೈವ ವಿಶ್ವಂ ಸುಜತ್ಯವತ್ಯತ್ಯ ಗುಣೈರ ಸಂಗಹ. ಸವೈಭವಾನ್ ವೇದ ಸಮಸ್ತ ಗುಹ್ಯಂ, ನೀವೆಂಥವರು ಅಂದರೆ ಸಮಸ್ತ ಗುಹ್ಯಂ ವೇದ, ಎಲ್ಲ ರಹಸ್ಯ ತಿಳಿದವರು ನೀವು. ಉಪಾಸಿತೋ ಯಃ ಪುರುಷ ಪುರಾಣ, ಪುರಾಣ ಪುರುಷನ ಉಪಾಸನೆ ಮಾಡಿದವರು. ಹಿಂದಿನ ಜನ್ಮದ ಸ್ಮರಣೆ ಅದಕ್ಕೆ. ಇನ್ನು ಏನು ಮಾಡಿದ್ದೀರಿ? ವಿಶೇಷ ದೇವರ ಆರಾಧನೆ ಮಾಡಿದವರು ನೀವು. ಪರಾವರೇಶ ಮನಸೈವ ವಿಶ್ವಂ, ಯಾರಾತ ಪರಾವರೇಶ, ಪರಾವರೇಶ ಪರರವು ಅವರು ಎಲ್ಲರಿಗೂ ಈಶನಾದಂತಹ, ಅಥವಾ ಪರಾವರಸ್ತ್ಯಾಸೌ ಈಶಸ್ತ್ಯ, ಅತ್ಯಂತ ಶ್ರೇಷ್ಠನಾದಂಥ ನಾರಾಯಣನನ್ನ ತಿಳಿದವರು. ಆತ ಯಾರು? ಮನಸೈವ ವಿಶ್ವಂ ಸೃಜತಿ ಅವತಿ ಅತ್ತಿ ಗುಣೈಹಿ ಅಸಂಗ. ಮನಸಾ ಇವ ಸಂಕಲ್ಪ ಮಾತ್ರದಿಂದನೇ ವಿಶ್ವಂ ಇಡೀ ಜಗತ್ತನ್ನ ಸೃಜತಿ ಸೃಷ್ಟಿ ಮಾಡ್ತಾನೆ, ಅವತಿ ರಕ್ಷಣೆ ಮಾಡ್ತಾನೆ, ಅತ್ತಿ ಸಂಹಾರ ಮಾಡ್ತಾನೆ. ಗುಣೈರಸಂಗ, ಯಾವುದೇ ಪ್ರಾಕೃತ ಗುಣಗಳಿಂದ ಅವನು ಲಿಪ್ತನಾಗಿಯೇ ಇಲ್ಲ. ಅಂತ ಪರಮಾತ್ಮನ ಬಲ್ಲವರು ನೀವು, ಉಪಾಸನೆ ಮಾಡಿದವರು. ಇದು ನಾರದರಿಗೆ ಕ್ವಾಲಿಫಿಕೇಶನ್. ಇದು ಯಾರು ದೇವರ ಭಕ್ತರೋ ಅವರಿಂದ ಉತ್ತರ ಪಡಿಬೇಕೆ ಹೊರತು ಬೇರೆ ಅಲ್ಲ. ದೇವ್ರನ್ನ ಹೇಗೆ ಆರಾಧನೆ ಮಾಡಿರ್ಬೇಕು ಅವರು? ಪರಾವರೇಶ ಮತ್ತು ವಿಶ್ವದ ಸೃಷ್ಟಿಯಾದಿ ಕಾರಣ ಪ್ರಾಕೃತದಲ್ಲಿ ಗುಣಗಳಿಂದ ನಿರ್ಲಿಪ್ತ ಒಂದೇ ಗುಣಗಳ ಸಂಘ ಅಂದ್ರೆ ಒಂದೇ 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 ಸದಾನಂದಂ ವಾಸುದೇವಂ ನಿರಂಜನಂ. ಅಂಜನ ಅಂದ್ರೆ ಲೇಪ, ಗುಣೈರಸಂಗ ಅಂತ ನಿಮ್ಮನ್ನ ನಾನು ಕೇಳ್ತಾ ಇದ್ದೇನೆ. ತಪ್ಪಾಗ್ತದೆ, ಶಾ ಇರಬಾರದು, ಶಾ ಇರಬಾರದು, ಶಾ ಇರಬಾರದು. ಈಶ ತ್ವಂ ಪರ್ಯಟನ್ನರ್ಕ ಇವತ್ ಭವಾನ್ ಇಲ್ಲಿದೆ. ಅಲ್ಲ ಅಲ್ಲ ಅಲ್ಲ, ತವೈ ಭವಾನ್ ವೇದ ಅಷ್ಟಮೂದೈತಲ್ಲಿ ತ್ವಯ ಯಹ ಪರಮಪುರುಷ ಉಪಾಸಿತ. ಆ ರೀತಿ ಅನ್ವಯ ಮಾಡ್ಕೋದು ತೋರಿಸ್ತಾರೆ. ಸವಾ ಇತಿ ಯೋ ಗುಣೈ ವಿಪರೀತ ವಿಶ್ವಂ ಮನಸೈವ ಸ್ವತಂತ್ರ ಸಾಧನ ಅಂತರಪೇಕ್ಷತೆ ಯುಧತಿ ಯವತಿ ಸಂಹರತಿ ಸಹ ಪರಾವರಯೋ ಮುಕ್ತಾಮುಕ್ತ ಪ್ರಪಂಚಯೋ ಇಷ್ಟೇ ಇತಿ ಪರಾವರೇಶ. ಅರ್ಥನ ಪರಾವರೇಶ ಅಂತಾನೆ ಬರೆದಿರೋರು. ಜಗದುತ್ಪತ್ತೇ ತಿದ್ಕೋಬೇಕಲ್ಲ, ಜಗದುತ್ಪತ್ತೇ ಪುರಾಪ್ಯಸ್ತಿ ಇತಿ ಪುರಾಣ. ಪರಮಾತ್ಮ ಯಾರು ಅಂದರೆ ಪುರಾಣ, ತುಂಬ ಹಿಂದಿರೋನು ಅಂತಾರೆ. ಪುರಾಣ ಯಾವ ಹಿಂದೆ? ಜಗದುತ್ಪತ್ತಿಗಿಂತ ಮೊದಲೇ ಇದ್ದಾನೆ. ಆಸೀದು ದಾರೋಗಣ ವಾರಿಸಿರ್ ಅಪ್ರಮೇಯ ಏಕೋ ನಾರಾಯಣ ಆಸಿ ವಾಸುದೇವೋವ ಇದಮದ್ರೆ ಆಸಿ ಪುರಂಮಣತೀತಿ ವ. ಅಥವಾ ಎಲ್ಲರ ದೇಹವನ್ನು ಕೊಡುವವನು. ಪುರೂಣಿ ಕರ್ಮಫಲಾನಿ ಸನೋತಿ ದದಾತೀತಿ ಪುರುಷ ಉಪಾಸಿತ ಇತಿ ಯತ್ ಅತಃ ಸ ಭವಾನ್ ಸಮಸ್ತ ಗುಹ್ಯಂ ವೇದ ವಾ ಇತ್ಯೇಕಾನ್ವಯ ಏತದುಕ್ತಂ ಭವ. ಅದೇ ಅನ್ವಯ ಮಾಡಿ, ಯಹ ಪುರಾಣ ಪುರುಷ ವಿದ್ಯತೆ ಸಹ ತ್ವಯ ಉಪಾಸಿತ ಸ ವೈ ಭವಾನ್ ಸರ್ವಂ ವೇದ. ಆ ರೀತಿ ಅನ್ವಯ ಮಾಡ್ಕೋಬೇಕು. ತಮೇವ ಸರ್ವಜಗ ಸೃಷ್ಟ್ಯಾಧಿಕರ್ತೃ ಭಗವದ್ ಉಪಾಸಕತ್ವೇನ ಸರ್ವಜ್ಞತ್ವಾತ್ ತತ್ಪ್ರಸಾದಾತ್ ಅಸ್ಮತರಣಂ ಬುದ್ಧಿ ಹೇತುವತ್ ಹೇತು ವೇದನಮಸ್ತೀತಿ. ನೀವು ಚತುರ್ಮುಖ ಪ್ರಿಯಪುತ್ರತ್ವಾ, ಬ್ರಹ್ಮದೇವರಿಗೆ ಪ್ರಿಯಪುತ್ರರು ನೀವು. ತವೈವ ಸರ್ವಜಗ ಸೃಷ್ಟ್ಯಾಧಿಕರ್ತೃ ಭಗವದ್ ಉಪಾಸಕತ್ವೇನ ಸರ್ವಜ್ಞತ್ವಾತ್, ಪರಮಾತ್ಮನ ಆರಾಧನೆ ಮಾಡಿರೋದು ಸರ್ವಜ್ಞರಾಗಿದ್ದೀರಿ. ತತ್ಪ್ರಸಾದ ಅಂದರೆ ತಂದೆ ಒಳ್ಳೆಯ ಮಗನಾಗಿರೋದು ಒಂದು, ಸ್ವತಃ ಯೋಗ್ಯತೆ ಇರೋದು ಇನ್ನೊಂದು. ಆದ್ದರಿಂದ ಅವರ ಅನುಗ್ರಹದಿಂದ ನಿಮಗೆ ಉತ್ತರ ಕೊಡೋ ಶಕ್ತಿ ಇದೆ ಅಂತ ಅರ್ಥ. ಗುಣೈರಸಂಗ ತ್ವಂ ಪರ್ಯಟದರ್ಕ ಇವ ತ್ರಿಲೋಕೀಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವಾ. ತ್ವಂ ಪರ್ಯಟನ್ ಅರ್ಕಃ ಇವ ತ್ರಿಲೋಕೀಂ ಅಂತಶ್ಚರಃ ವಾಯುರಿವ ಆತ್ಮಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತಃ ವ್ರತೈ ಸ್ನಾತಸ್ಯ ಮೇ ನ್ಯೂನಂ ಅಲಂ ವಿಚಕ್ಷ್ವಾ. ನೀವೆಂಥವರು ಅಂದರೆ ತ್ವಂ ನೀವು ಪರ್ಯಟನ್ ಅರ್ಕ ಇವ ತ್ರಿಲೋಕೀಂ, ಸೂರ್ಯನಂತೆ ಮೂರು ಲೋಕ ಸಂಚಾರ ಮಾಡತಕ್ಕಂಥವರು. ಅಂತಶ್ಚರಃ ವಾಯುರಿವ ಆತ್ಮಸಾಕ್ಷಿ, ಒಳಗಿರ್ತಕ್ಕಂಥ ವಾಯುದೇವರಿದ್ದಾರಲ್ಲ ಅವರಂತ ಆತ್ಮಸಾಕ್ಷಿಯಾದವರು. ಇಲ್ಲಿ ನೀವು ಅಂತಃಸಾಕ್ಷಿ, ನೀವು ಅಂತಶ್ಚರರಲ್ಲ, ವಾಯುರಿವ ಅಂತಶ್ಚರ. ವಾಯುಸ್ಥಿತಿಯಲ್ಲಿ ಬಂದಿದೆ ಸ್ವಾಮಿನ್ ಸರ್ವಾಂತರಾತ್ಮನ್. ವಾಯುದೇವರು ಏನಂತ ಕರೀತಾರೆ? ಅಂತಶ್ಚರರು, ಅಂತರ್ಯಾಮಿಗಳು. ವಾಯುದೇವರಂತೆ, ಅಂತರ್ಯಾಮಿಯಾದ ವಾಯುದೇವರಂತೆ ಆತ್ಮಸಾಕ್ಷಿ, ಒಳಗಿನ ತಿಳ್ಕೊಳ್ತಕ್ಕ ಮನಸ್ಸಿನೊಳಗಿನ ತಿಳ್ಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥವರು. ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯಮೇ. ಪರಮಾತ್ಮನ ವಿಚಾರದಲ್ಲಿ ಸಕಲ ವಿಚಾರಗಳನ್ನು ತಿಳಿದಂತ ನನಗೆ ನ್ಯೂನಮಲಂ ವಿಚಕ್ಷ್ವ, ಏನು ಕಡಿಮೆ ಇದೆ ಎಂಬುದನ್ನು ಸ್ವಲ್ಪ ಹೇಳಿ. ನ್ಯೂನಂ ಏನು ಕಡಿಮೆ ಇದೆ ಎಂಬುದನ್ನು ಸ್ವಲ್ಪ ತಿಳಿಸಿಕೊಡಿ. ಈ ರೀತಿಯಾಗಿ ವೇದವ್ಯಾಸರು ನಾರದರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಹಸುರ ಮೋಹನ ಆಗಬೇಕು, ಹಿಂದೆ ಹೇಳಿದ ಎರಡು ಕಾರಣ ಆಗಬೇಕು. ತುಂಬ ಇದ್ರ ತಿಳಿಲಿಕ್ಕೆ ನಾರದರಿಗೆ ಇನ್ನೊಂದು ಕಾರಣ ಏನು ಅಂದರೆ ತುಂಬ ಸಂಚಾರ ಮಾಡಿದವರು, ಅದಕ್ಕೆ ಭಾಳ ತಿಳಿದಿದ್ದೀರಿ ಅಂತ. ಲೋಕಸಂಚಾರದ ಅನುಭವ ಕಾರಣ ಒಂದು, ತುಂಬ ಅದಕ್ಕೆ ತೀರ್ಥಯಾತ್ರೆ ಮಾಡೋ ಉದ್ದೇಶ ಏನು ಅಂದರೆ ಅನುಭವ ಸಂಪಾದನೆ ಕೂಡ ಒಂದು ಕಾರಣ. ಅದಕ್ಕೆ ಗೊತ್ತಾಯ್ತು, ಮನೇಲಿ ಕೂದ್ರೆ ಏನು ಅರ್ಥ ಆಗಿರೋ, ಬೇರೆ ಕಡೆ ಹೋಗ್ರೆ ಹೋಗಿ ಗೊತ್ತಾಯ್ತು ಅಂತ ಹೇಳಿದ್ರು. ಬೇರೆ ಜನಗಳ ಸ್ವಭಾವ, ಬೇರೆ ದೇಶದ ರೀತಿ, ಅಲ್ಲಿ ರೀತಿ ನೀತಿಗಳು ಎಲ್ಲ ಗೊತ್ತಾಗೋದ್ರಿಂದ ಅವನೇನಾಗ ವ್ಯವಹಾರ ಜ್ಞಾನ ಬಹಳಷ್ಟು ವೈಡನ್ ಆಗುತ್ತೆ. ಆ ದೃಷ್ಟಿಯಲ್ಲಿ ತೊಂ ಪರ್ಯಟನ್ ಅರ್ಕೈವ ತ್ರಿಲೋಕಿ. ಸೂರ್ಯನ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಮೆಕ್ಯಾನಿಕಲ್ ತೀರ್ಥಯಾತ್ರೆ ಮಾಡಿಲ್ಲ, ಬೆಳಗ್ಗೆ ಜ್ಞಾನ ಇಟ್ಕೊಂಡು ಮಾಡಿದ್ದೀರಿ ಅಂತ ಅರ್ಥ. ಅರ್ಕೈವ ಸಂಚಾರ, ಕೆಲ ಹೋಗಿರ್ತಾರೆ ಯಾವ ಕ್ಷೇತ್ರಕ್ಕೋ ಅದೇನೋ ಅಂತಾರೆ ಹೋಗಿ ಬಂದ್ವಿ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಅದಕ್ಕೆ, ಅದೇನೋ ಅಂತಾರೆ ಗೊತ್ತಿಲ್ಲ. ಅದು ಭಾರಿ ಚೆನ್ನಾಗಿತ್ತು ಅವ್ನು ಮಧ್ಯತೆಗೆ, ಹಾಗೆಲ್ಲ ಹೇಳಿ ಪ್ರಯೋಜನ. ತುಂಬ ದಿನಗಳಿಗೆ ಗೊತ್ತಿರುತ್ತೆ ಎಲ್ಲಿ ಹೋಗಿರ್ತೀವಿ ಅಂತ, ಎಲ್ಲೋ ಹೋಗಿದ್ವಿ ಏನೋ ಕರ್ಕೊಂಡೋಗಿದ್ರು ತೋರಿಸ್ಬಿಟ್ರು ಹೊರಟುಬಿಟ್ವಿ. ಇದು ಸರಿಯಲ್ಲ. ಅದಕ್ಕೆ ಅರ್ಕಯ್ಯವ ಸೂರ್ಯ ಬೆಳಕನ್ನು ಕೊಡ್ತಾ ಹೇಗೆ ಸಂಚಾರ ಮಾಡ್ತಾನೋ ಜ್ಞಾನಪೂರ್ವಕ ಸಂಚಾರ ಮಾಡಬೇಕೆ ಹೊರತು ತಿಳುವಳಿಕೆ ಇಲ್ಲದೆ ಮಾಡಬಾರದು. ಆತ್ಮಸಾಕ್ಷಿ ಅಂದ್ರೇನು? ಸರ್ವ ಜೀವ ಬುದ್ಧಿ ವರ್ತಿ ವೃತ್ತಜ್ಞ. ವಾಯುದೇವರು ಹೇಗೆ ಅದು ಹಾಗೆ ತಿಳಿದಿದ್ದೀರಿ. ಯಾಕೆ ವಾಯುದೇವರ ಶಿಷ್ಯರಿವರು, ಅದು ಬಹಳ ಇಂಪಾರ್ಟೆಂಟ್. ಇದು ವಾಯುದೇವರ ದೃಷ್ಟಾಂತ ಯಾತಕ್ಕೆ ಕೊಡ್ತಾರೆ ಅಂತ ಕೇಳಿದರೆ, ಸತು ವಾಯು ಶಿಷ್ಯ ನಾರದರ ಭಾರಿ ದೊಡ್ಡ ವಿಶೇಷ ಅಂದರೆ, ಒಂದು ಕಡೆಗೆ ಬ್ರಹ್ಮದೇವರ ಮಕ್ಕಳು, ಇನ್ನೊಂದು ಕಡೆಗೆ ವಾಯುದೇವರ ಶಿಷ್ಯರು. ಇವರು ಎರಡು ಸ್ಪೆಷಾಲಿಟಿ ಇದೆ. ಪರಮಾತ್ಮನ ಮೊಮ್ಮಕ್ಕಳು, ಅದಕ್ಕೆ ನಾರದರು ಭಾರಿ ಬೆಲೆ ಉಂಟು ಅವರಿಗೆ. ಅದು ವಾಯುದೇವರ ದೃಷ್ಟಾಂತ ಕೊಟ್ಟರೆ ಸಾರ್ಥಕ ಆಯಿತು. ತ್ವಂ ಪರೇ ಬ್ರಹ್ಮಣಿ ತಥಾ ಅವರೇ ತತ್ ಪ್ರತಿಪಾದಕ ವೇದಾಖ್ಯ ಶಸ್ತ್ರ ಬ್ರಹ್ಮಣಿ ಚ. ಇಲ್ಲಿ ಪರಾವರ ಅಂಬುದಕ್ಕೆ ಬಹಳ ಸ್ವಾರಸ್ಯವಾದ ಅರ್ಥ ಬರುತ್ತೆ. ದೇವಿದ್ದೆ ವೇದಿತವೇ ಅಂತ ಬಂದಾಗ ಪರಾಚೈವ ಅಪರಾಚ, ಇಲ್ಲಿ ಪರ ಅವರ, ಪರ ಅಪರ. ನೀವು ಮುಖ್ಯಾರ್ಥನೂ ತಿಳಿದಿದ್ದೀರಿ ವೇದಕ್ಕೆ, ಉಳಿದರ್ಥನೂ ತಿಳಿದಿದ್ದೆ, ಅದಕ್ಕೆ ಪರಾವರಜ್ಞರು ನೀವು ಅಂತ ಗೊತ್ತಾದಾಗ ವೇದವನ್ನು ವೇದಾರ್ಥವನ್ನು ಸರಿಯಾಗಿ ತಿಳಿದವರು, ವೇದದ ಮುಖ್ಯಾರ್ಥವನ್ನು ತಿಳಿದವರು, ಅಮುಖ್ಯಾರ್ಥವನ್ನು ತಿಳಿದವರು. ವಾಯುರಿವ ಆತ್ಮಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈಹಿ ಸ್ನಾತಸ್ಯಮೆ. ಎಲ್ಲ ಧರ್ಮಗಳನ್ನು ತಿಳಿದವರು. ಸ್ನಾತ ಅಂದ ಕೃತಕೃತ್ಯ, ತಮ್ಮ ಬಗ್ಗೆ ತಾ ಹೇಳ್ಕೊಂಡಾಗಾಯ್ತು. ಎಲ್ಲ ತಿಳಿದವರು ನಾವು, ವೇದವ್ಯಾಸರ ಬಗ್ಗೆ ಸ್ಪಷ್ಟ ತಾವೇ ಹೇಳ್ಕೊತಾರೆ, ಎಲ್ಲ ಬತ್ತಿಗೆ ನನಗೆ ಗೊತ್ತಿದೆ, ನೀವು ತಿಳಿಸಿಕೊಡಿ. ಇದರರ್ಥ ನಿಮ್ಮ ದೃಷ್ಟಿಯಿಂದ ಏನು ನ್ಯೂನತೆ ಇದೆ ಅದು ಬಹಳ ಮುಖ್ಯ. ಯಾವಾಗಲೂ ಕೂಡ ಓದಗ್ರಿಗೆ ಸ್ಟೂಡೆಂಟ್ಸ್ಗೆ ಕೇಳ್ಬೇಕು ಅರ್ಥ ಆಯ್ತಾ ಅಂತ ಕೇಳಿ. ಅದಕ್ಕೆ ಮೇಷ್ಟಿಗೆ ಅರ್ಥ ಆಗಿರುತ್ತೆ, ಅದು ದೊಡ್ಡದ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ಬೋದು. ಏನಾದ್ರು ಬಾಕಿ ಇದ್ರೆ ಕೇಳ್ರಿ ಅಂತ ಕೇಳಿದರೆ, ಆ ಸಾಧಕರು ನೀವು, ನಾನು ಸಿದ್ಧಪುರುಷ, ನನಗೇನು ನನ್ನ ವಿಚಾರದ ಪ್ರಶ್ನೆ ಬರೋದಿಲ್ಲ, ನಿಮ್ಮ ವಿಚಾರದ ಪ್ರಶ್ನೆ ಇರೋದೀಗ. ನಿಮ್ಮ ದೃಷ್ಟಿಯಲ್ಲಿ ಏನಾದ್ರು ಬೇಕಾ ಹೇಳಿ ಈಗ ಅಂತ ಕೇಳ್ತಾ. ಯಾವ ದೃಷ್ಟಿಯಿಂದ ಇದು ಕೂಡ ಏನಾಗಲಿಲ್ಲ, ಅಜ್ಞಾನದ ಪ್ರಶ್ನೆನೇ ಇಲ್ಲ. ನಾರದರಿಗೆ ಏನು ಬೇಕೋ ಅದನ್ನು ಹೇಳ್ಬೇಕಷ್ಟೇ. ಅವರು ನಾರದ ಉವಾಚ ಭವತಾನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈ ವಾಸೋ ನತುಷ್ಯೇತ ಮನ್ನೇ ತತ್ ದರ್ಶನಂಖಿಲಂ ಯಥಾ ಧರ್ಮಾದಯೋ ಹ್ಯರ್ಥಾಃ ಮುನಿವರ್ಯಾನು ವರ್ಣಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತಃ. ಈಗ ಭವತ ಅನುದಿತ ಪ್ರಾಯಂ ಯಶಃ ಭಗವತಃ ಅಮಲಂ ಏನೈವ ಅಸೌ ನತುಷ್ಯೇತ ಮನ್ನೇ ತದ್ದರ್ಶನಂ ಖಿಲಂ. ಇವರು ಹೇಳ್ತಾರೆ ಭವತ ನಿಮ್ಮಿಂದ ಭಗವತಃ ಅಮಲಂ ಯಶಃ ಅನುದಿತ ಪ್ರಾಯಂ, ಪರಮಾತ್ಮನ ಅತ್ಯುತ್ತಮವಾದಂಥ ಮಹಿಮೆ ಇದೆಯಲ್ಲ ಅದನ್ನು ಇನ್ನೂ ಹೇಳಿಲ್ದಾಗಿದೆ, ಇನ್ನೂ ಕೂಡ ವಿಸ್ತಾರವಾಗಿ ಹೇಳಿಲ್ದಾಗಿದೆ, ಅದೇ ನ್ಯೂನತೆ. ಏನೈವ ಅಸೌ ನತುಷ್ಯೇತ, ಅದಕ್ಕೆ ನಿಮ್ಮ ಮನಸ್ಸಿಗೆ ಏನಾಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ. ತದ್ದರ್ಶನಂ ಖಿಲಂ, ಅದಕ್ಕೇನಂತ ಕರೀತಾರೆ, ಆ ದರ್ಶನವನ್ನು ಖಿಲ ಅಂದರೆ ಸ್ವಲ್ಪ ಉಳಿದಿರೋದು ಅಂತ. ಉಳಿದ ಭಾಗ ಯಾವುದು? ಪರಮಾತ್ಮನ ಮಹಿಮೆಯನ್ನು ವಿಶೇಷವಾಗಿ ವರ್ಣನೆ ಮಾಡಬೇಕಾದ ಕೆಲಸ ಇದೆಯಲ್ಲ ಅದಿನ್ನೂ ಬಾಕಿ ಇದೆ. ಅದನ್ನು ಮಾಡಿಲ್ಲ ಆದ್ದರಿಂದ ನಿಮಗೇನಾಗಿದೆ, ಈಗ ಮನಸ್ಸಿಗೆ ತೃಪ್ತಿಯಾಗಿಲ್ಲ. ಯಥಾಧರ್ಮಾದಯೋ ಹ್ಯರ್ಥಾಹ ಮುನಿವರಿ ಯಾನೋ ವರ್ಣಿತಾಹ. ಹೇ ಮುನಿವರಿಯ, ಮುನಿಶ್ರೇಷ್ಠರಾದ ವೇದವ್ಯಾಸ ದೇವರೇ, ಯಥಾ ಧರ್ಮಾದಯ ಅನುವರ್ಣಿತಾಹ, ಧರ್ಮಾದಯ ಅರ್ಥಾಹ ಪುರುಷಾರ್ಥಾಹ, ಧರ್ಮಾದಿ ಪುರುಷಾರ್ಥಗಳ ಬಗ್ಗೆ ಎಷ್ಟು ವಿವರಣೆ ನೀವು ಕೊಟ್ಟಿದ್ದೀರಲ್ಲ, ನ ತಥಾ ವಾಸುದೇವಸ್ಯ ಮಹಿಮಾಹಿ ಅನುವರ್ಣಿತ. ಪರಮಾತ್ಮನ ಮಹಿಮೆ ಆ ರೀತಿ ವರ್ಣನೆ ಮಾಡಿಲ್ಲ. ಮೊದಲನೇದೇನು ವರ್ಣನೆ ಮಾಡಿಲ್ಲ ಎಂಬ ಅರ್ಥ ಬಂತು, ಎರಡನೇದರಲ್ಲಿ ಅಷ್ಟು ವರ್ಣನೆ ಮಾಡಿಲ್ಲ ಅಂತ ಬಂತು. ಅರ್ಥ ಆಯ್ತಾ? ಈಗ ಎಲ್ಲ ಹೇಳಿದ್ದೀರಿ, ಪರಮಾತ್ಮನ ಎಕ್ಸ್ಕ್ಲೂಸಿವ್ಲಿ ಹೇಳಿಲ್ಲ, ಅದು ಬಹಳ ಮುಖ್ಯ. ಎಕ್ಸ್ಕ್ಲೂಸಿವ್ ಹೇಳಬೇಕು, ಅದೊಂದು ಬಾಕಿ ಇದೆ, ಅದಕ್ಕೆ ಹಾಗಾಗ್ತಾ ಇದೆ. ಸರಿಯಾಗಿ ತಿಳ್ಕೋಬೇಕೀಗ. ನಾವು ಏನೇ ತಿಳ್ಕೊಂಡ್ರು ಕೂಡ ದೇವ್ರ ವಿಷಯ ತಿಳ್ಕೊಳ್ಳದೆ ಹೋದ್ರೆ ಏನಂತ ಅರ್ಥ? ಅದು ನ್ಯೂನತೆ ಇದೆ ಅಂತಾನೆ ಅರ್ಥ. ಅಡಿಗೆ ಎಷ್ಟು ಮಾಡಿದ ನೈವೇದ್ಯ ಆಗಿಲ್ಲ ಅಂದ್ರೆ ಹಾಗೂ ಆಗಿ ಬಡಿಸೋ ಅರ್ಹತೆ ಇಲ್ಲ ರೀ. ಆ ದೃಷ್ಟಿಯಿಂದ ದೇವರಿಗೆ ಸಮರ್ಪಣೆ ಮಾಡದೇ ಇರೋದು ಅತ್ಯಂತ ದೊಡ್ಡ ದೋಷ, ಅದು ಅತೃಪ್ತಿ. ಭವತ ಅನುದಿತ ಪ್ರಾಯಂ ಯಶೋ ಭಗವತೋ ಅಮಲಂ, ಅದಕ್ಕೆ ಅನುದಿತ ಪ್ರಾಯಂ ಅಂತ ಹೇಳಿದರು, ಅನುದಿತಂ ಅಂತ ಹೇಳಿಲ್ಲ, ಅನುದಿತ ಇದ್ದಾಗಿದೆ. ಏನೈ ವಾಸೋ ನತುಶ್ಚೇತ ಮನ್ನೇ ತದ್ದರ್ಶನಂ ಖಿಲಂ, ಅದಕ್ಕೆ ಆ ಜ್ಞಾನವನ್ನು ಖಿಲವ ಉರ್ವರಿತವಾದ ಜ್ಞಾನ ಅಂತ ಕರೆದಿದ್ದಾರೆ. ಬಾಕಿ ಇರೋದು ಅಂತ ಅನಿಸ್ಕೊಂಡಿದೆ. ಧರ್ಮಾದಿ ಅರ್ಥಗಳನ್ನು ಹೇಗೆ ವರ್ಣನೆ ಮಾಡಿದ್ದೀರೋ ಹಾಗೆ ವಾಸುದೇವನ ಮಹಿಮನ ವರ್ಣನೆ ಮಾಡಿಲ್ಲ, ಅದಕ್ಕೆ ಹಾಗಾಗ್ತಾ ಇದೆ. ನತದ್ವಚಿತ್ರ ಪದಂ ಹರಿಯರ್ಯಶೋ ಜಗತ್ ಪವಿತ್ರಂ ನಗೃಣೀತ ಕರ್ಹಿಚಿತ್ ತದ್ವಾಯ ಸಂತೀರ್ಥಮುಷಂತಿ ಮಾನಸಾಹ ನಯತ್ರ ಹಂಸಾಹ ನ್ಯಪತನ್ ಮಿಮಂಕ್ಷಯ. ಈಗ ಒಂದು ಒಳ್ಳೆ ಅಪೂರ್ವವಾದ ಮಾತು ಹೇಳ್ತಾರೆ. ನತದ್ವಚ ಚಿತ್ರಪದಂ ಹರೇರ್ ಯಶಃ ಜಗತ್ ಪವಿತ್ರಂ ನಗೃಣೀತ ಕರ್ಹಿಚಿತ್. ತದ್ವಾಯಸಂ ತೀರ್ಥಂ ಉಶಂತಿ ಮಾನಸಾಹ ನಯತ್ರ ಹಂಸಾಹ ನೆಪತನ್ ಮಿಮಂಕ್ಷಯ. ಈಗ ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ ಪೂರ್ತಿ ಸ್ಯಾದಿತ್ಯತಃ ನ ತದ್ವಚಃ ಚಿತ್ರಪದಂ ಹರೇರ್ಯಶಃ ಜಗತ್ಪವಿತ್ರಂ ನ ಗೃಣೀತ ಕರ್ಹಿಚಿತ್. ಯತ್ರ ಯಾವ ಮಾತಿನಲ್ಲಿ ಜಗತ್ಪವಿತ್ರಂ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ, ಜಗತ್ತಿಗೆ ಅತ್ಯಂತ ಪಾವನವಾದಂತಹ ಹರೇರ್ಯಶಃ ಪರಮಾತ್ಮನ ಕೀರ್ತಿಯು, ಚಿತ್ರಪದಂ ಅಪೂರ್ವವಾದಂತಹ ಆಶ್ಚರ್ಯತಮವಾಗಿರತಕ್ಕಂಥದ್ದು, ನಗೃಣೀತ ಕರ್ಹಿಜಿತ್ ವರ್ಣನೆ ಮಾಡಲ್ಪಡೋದಿಲ್ವೋ ಆ ಅಂತ ಶಾಸ್ತ್ರವನ್ನು ಏನಂತ ಕರೀತಾರೆ, ತದ್ವಾಯಸಂ ತೀರ್ಥಂ ಅದನ್ನು ವಾಯಸ ತೀರ್ಥ ಅಂತ ಕರೀತಾರೆ. ಅಲ್ಲಿ ನ ಯತ್ರ ಅಂತ ವಾಯಸ ತೀರ್ಥದಲ್ಲಿ ಮಾನಸಾಹ ಹಂಸಾಹ ನ ಮಿಮಂಕ್ಷಯ ನೆಪತತ್, ಅಲ್ಲಿ ಎಂದು ಕೂಡ ಹಂಸ ಪಕ್ಷಿಗಳು ಅದರಲ್ಲಿ ಮುಳುಗಲಿಕ್ಕೆ ಇಷ್ಟಪಡೋದಿಲ್ಲ. ಬಹಳ ಇಂಪಾರ್ಟೆಂಟ್, ಒಂದು ವಾಯಸ ತೀರ್ಥ, ಒಂದು ಹಂಸ ತೀರ್ಥ. ವಾಯಸ ಅಂದ್ರೆ ಕಾಗೆ, ವಾಯಸ ತೀರ್ಥ ಅಂದ್ರೆ ಕಾಗೆ ತೀರ್ಥ, ಹಂಸ ತೀರ್ಥ ಅಂದ್ರೆ ಹಂಸ ಸ್ನಾನ ಮಾಡತಕ್ಕಂಥ ತೀರ್ಥ. ಕಾಗೆ ಏನು ಸ್ನಾನ ಮಾಡಿ, ಇಲ್ಲೋ ನೀರು ನಿಂತಿರುತ್ತೋ ಕುತ್ಕೊಂಡ್ಬಿಡುತ್ತದೆ, ಚರಂಡಿ ನೀರಾದರೂ ಕಾಗೆ ಹಿಡ್ಕೊಂಡ್ಬಿಡುತ್ತದೆ, ಹಂಸಗಳಾಗಲ್ಲ ಇಳಿಯೋದಿಲ್ಲ. ಎಲ್ಲಿ ಹಿಡಿಯುತ್ತದು? ಮಾನಸ ಸರೋವರ ಆಗ್ಬೇಕದು. ಅತ್ಯಂತ ಪವಿತ್ರವಾದ ಮಾನಸ ಸರೋವರದಲ್ಲಿ ಮಾತ್ರ ಹಂಸಗಳು ಈಜಾಡೋದು. ಈ ಕಾಯಿಗಳು ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಅದಕ್ಕೆ ಎಲ್ಲಿ ಪರಮಾತ್ಮ ನಿಮಗೆ ವರ್ಣನೆ ಮಾಡಿಲ್ಲ, ಅದೇನದು ಕಾಗೆ ತೀರ್ಥ ಇದ್ದಾಗ ಯಾರು ಬೇಕಾದ್ರೂ ಓಡಿರ್ತಾರೆ. ಕಾಕಾ ಬರಲ್ಲ ಹೋಗ್ಬಿಡ್ತಾರೆ ಯಾಚಕರು. ಫಲಾಪೇಕ್ಷರು ಕಾಗೆಗಳು ಏನು ತೋರಿಸುತ್ತೆ ಯಾವಾಗಲೂ ಕೂಡ ಕಾಕಾ ಅಂತಿರುತ್ತೆ, ಅಂದರೆ ಫಲಾಪೇಕ್ಷರಲ್ಲಿ ಎರಡ ಓದ್ಬಿಡ್ತಾರೆ. ಆದರೆ ಹಂಸರಂತವರು, ಹಂಸರು ಅಂದ್ರೆ ತ್ಯಾಗ ಮಾಡಿದವರು, ಹಂಸರು ತ್ಯಾಗ ಮಾಡಿದವರು, ಅವರೇನು ಮಾಡ್ತಾರೆ ಯಾವಾಗಲೂ ಕೂಡ ಸನ್ಯಾಸಿಗಳು, ಅಂದರೆ ಫಲತ್ಯಾಗ ಮಾಡಿದವರು ಅಂತಾರೆ. ಫಲತ್ಯಾಗ ಮಾಡಿದವರೆಲ್ಲ ಮಾನಸ ತೀರ್ಥದಲ್ಲಿ ಮೇಯ್ತಾರೆ ಹೊರತು ಇಂಥದ್ರ ಸ್ನಾನ ಮಾಡೋದಿಲ್ಲ. ಅಂದರೆ ದೇವರ ಕೀರ್ತಿ ಎಲ್ಲಿ ವರ್ಣನೆ ಮಾಡಿಲ್ವೋ ಅದೆಲ್ಲ ವಾಯಸ ತೀರ್ಥ, ದೇವರ ಮೇಲೆ ವರ್ಣನೆ ಮಾಡಿದ್ದೆಲ್ಲ ಹಂಸ ತೀರ್ಥ. ಇದು ಬಹಳ ಅಪೂರ್ವವಾದ ಮಾತು. ಅದಕ್ಕೆ ಆಚಾರ್ಯ ಹೊಸ ಅರ್ಥವನ್ನು ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ವಾಯಸ ಅಂದ್ರೇನು? ವಯೋ ಮಾತ್ರ ಅನುಜೀವಿ ಶಾಸ್ತ್ರಂ, ವಯೋ ಮಾತ್ರ ಅನುಜೀವಿ ಶಾಸ್ತ್ರಂ. ಈ ದೇಹ ಇರೋರಿಗೆ ಅಷ್ಟೇ ಉಪಯೋಗ ಬರುತ್ತೆ, ಆಮೇಲೆ ಉಪಯೋಗ ಬರೋದಿಲ್ಲ. ಅದಕ್ಕೆ ವಾಯಸ ತೀರ್ಥ ಅಂತ ಕರೀತಾರೆ. ಹಂಸ ತೀರ್ಥ ಅಂದ್ರೇನು? ಆ ಪರಲೋಕದಲ್ಲೂ ಉಪಯೋಗಕ್ಕೆ ಬರುತ್ತೆ. ಪರಲೋಕದಲ್ಲಿ ಉಪಯೋಗಕ್ಕೆ ಬಂದರೆ ಹಂಸ ತೀರ್ಥ, ಈ ವಯಸ್ಸು ಇರೋವರಿಗೆ ಉಪಯೋಗಕ್ಕೆ ಬಂದರೆ ಅದೇನದು? ವಾಯಸ ತೀರ್ಥ. ಅದನ್ನು ಜ್ಞಾನಿಗಳು ಎಂದು ಕೂಡ ಪೂರ್ತಿ ಬಹಳಷ್ಟು ಗಮನ ಕೊಡಲಿಕ್ಕೆ ಹೋಗೋದಿಲ್ಲ. ಅದು ಬಹಳ ಅರ್ಥ ಆಗುತ್ತದೆ. ಈ ಡೈಲಿ ಪೇಪರ್ಸ್ ಇರುತ್ತೆ, ಅದ್ರ ಆಯುಷ್ಯ ಎಷ್ಟು ದಿವಸ? ಒಂದೇ ದಿವಸ. ನೆಕ್ಸ್ಟ್ ಡೇ ಅದು ತೂಕ ಹಾಕೋದು ಅಷ್ಟೇ. ಫಸ್ಟ್ ಡೇ ದುಡ್ಡು ಕೊಡ್ತಾ ಎರಡು ದಿವಸ ತೂಕ ಹಾಕಿ ಮಾರಿಬಿಡ್ತಾನೆ, ಅದು 1/4 ಕೂಡ ಬರೋದು ದುಡ್ಡು. ಅದಕ್ಕೆ ಹೋಯ್ತು. ಅದಕ್ಕೆ ವಾರ ಪತ್ರಿಕೆದು ನೆಕ್ಸ್ಟ್ ವೀಕ್ ಬೆಲೆ ಇಲ್ಲ. ಈ ಫೋರ್ಟ್ ನೈಟ್ಲಿಗಳು ಇರುತ್ತಲ್ಲ, ಪಕ್ಷ ಪತ್ರಿಕೆದು ಎರಡನೇ ಪಕ್ಷಕ್ಕೆ ಇಲ್ಲ. ಮಾಸ ಪತ್ರಿಕೆ ಎರಡನೇ ತಿಂಗಳಿಗಿಲ್ಲ. ಆಮೇಲೆ ಇದೆಲ್ಲ ಯಾವುದು ವರ್ಷಪತ್ರಿಕೆ ನೆಕ್ಸ್ಟ್ ಇಯರ್ಗಿಲ್ಲ. ಈ ಸಾವಿರ ಸತ್ತರು ಯಾವಾಗಲೂ ಇಲ್ಲವು, ಬಡ್ಬಾಡ್ತಾರೆ, ಅದು ಬಿಸಾಕ್ಬಿಡ್ತಾರೆ, ಯಾರು ತೊಗೊಳ್ಳೋದಿಲ್ಲ, ಓದೋದಿಲ್ಲ, ಹಾಗೆ ಬಿದ್ದಿರುತ್ತೆ ಅಷ್ಟೇ. ಆದರೆ ಕೆಲವೆಲ್ಲ ಟೆಕ್ಸ್ಟ್ ಬುಕ್ಗಳು ಫಸ್ಟ್ ಇಯರಿಗೆ ಬರೋದು, ಸೆಕೆಂಡ್ ಇಯರ್ಗೆ ಉಪಯೋಗ ಇಲ್ಲ. ಆ ಕೋರ್ಸ್ ಬುಕ್ಗಳಲ್ಲಿ ಪೂರ್ತಿ ಉಪಯೋಗ ಯಾರು ಅಲ್ಲೇ ಕೊಟ್ಟೊಂಡ್ಬಿಡ್ತಾರೆ, ಪರೀಕ್ಷೆ ಮುಗಿಸ್ಕೊಂಡ ತಕ್ಷಣ ಡಿಸ್ಪೋಸಾಫ್ ಮಾಡ್ಕೊಂಡ್ಬಿಡ್ತಾರೆ, ಸೆಕೆಂಡ್ ಹ್ಯಾಂಡ್ ಮಾಡಿ ಬಂದ್ಬಿಡ್ತಾರೆ. ಅರ್ಥ ಆಯ್ತಾ? ಕೆಲಸಕ್ಕೆ ಬರೋದಿಲ್ಲ. ಅದು ಇದೆಂಥದ್ದು? ಪಿಬತ ಭಾಗವತಂ ರಸಂ ಆಲಯಂ, ಮೋಡ್ಸಲು ಉಪಯೋಗ ಬರತಕ್ಕಂಥದ್ದು. ಅದಕ್ಕೆ ಹಂಸ ತೀರ್ಥ ಇದೆ, ಅದಕ್ಕೆ ರೆಫರೆನ್ಸ್ ಇದೆ. ಆಲಯಂ ಅಂತ ಹೇಳಿದರೆ ಉಳಿದ ಯಾವುದು ಆಲಯಂ ಕೆಲಸಕ್ಕೆ ಬರೋದಿಲ್ಲ. ಆಲಯಂ ಕೆಲಸಕ್ಕೆ ಬರೋದು ಯಾವುದು? ಇದು ಅಂತ್ಯಕಾಲಕ್ಕೆ ಯಾವುದು ಕೆಲಸಕ್ಕೆ ಬರೋದಿಲ್ಲ. ಬರೋದು ಯಾವುದಲ್ಲಿ? ಅಂತೇ ನಾರಾಯಣ ಸ್ಮೃತಿ. ಆದ್ದರಿಂದ ಹಂಸ ತೀರ್ಥ ಅಂದ್ರೆ ಅದು, ವಾಯಸ ತೀರ್ಥ ಅಂದ್ರೆ ಇದು. ಅದಕ್ಕೆ ವಯೋ ಮಾತ್ರ ಅನುಜೀವಿ ಶಾಸ್ತ್ರಂ, ವಯಸ್ಸಿಗೆ ಸಂಬಂಧಪಟ್ಟಿದ್ದು ವಾಯಸ. ವಯಃ ವಯಸ್ಸು ಶಬ್ದಕ್ಕೆ ಎರಡು ಅರ್ಥವೂ ಇದೆ. ಪಕ್ಷಿ ಅಂತ ಅರ್ಥ ಇದೆ, ವಯಸ್ಸು ಅಂತೂ ಅರ್ಥ ಇದೆ. ವಯಾಂಸಿ ಪಕ್ಷಿಣ, ಗೊತ್ತಾಯ್ತಾ? ವಯಾಂಸಿ ಶಬ್ದಕ್ಕೆ ಅದಕ್ಕೆ ಎಲ್ಲಿ ಬಂದಿದೆ? ಇದು ವಾಯಸ್ತುತಿಯಲ್ಲಿ ಬಂದಿದೆ. ಉದ್ಯದ್ವಿದ್ಯುತ್ ಪ್ರಚಂಡ ಮೃದುರಿದಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ಧೀಮೋ ಭುಜೇಯೋ ಅಭಿದ್ರಕರ ಭಂಗದಡ್ಡ ಪ್ರಕಾಂಡೆ ವೀರ್ಯೋದ್ಧಾರ್ಯ. ಅದರಲ್ಲಿ ಬಂದಿಲ್ಲ. ಇನ್ನು ಹಿಂದೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿ ಅದರಲ್ಲಿ ಬಂದಿದೆಯಾ? ಇಲ್ಲ. ಅಶ್ಯಾವಿಷ್ಕರ್ತು ಕಾಮಂ ಕಲಿಮಲಕೃಷೇ ಸ್ಪಿಂಜನೆ ಜ್ಞಾನ ಮಾರ್ಗಂ ವಂದ್ರಂ ಚಂದ್ರೇಂದ್ರ ರುದ್ರ ದ್ಯುಮಣಿಫಣಿ ವಯೋ ನಾಯಕಾದ್ಯೈ ರಿಹಾದ್ಯ. ವಯೋನಾಯಕರು, ವಯೋನಾಯಕ ಅಂದ್ರೆ ಯಾರು? ಗರುಡ, ಪಕ್ಷಿಗಳ ರಾಜ. ಸೊ ವಯಸ್ಸು ಅಂತ ಹೇಳಿದ್ರೆ ಎರಡು ಅರ್ಥ, ಪಕ್ಷಿ ಅಂತನೂ ಅರ್ಥ, ವಯಸ್ಸು ಅಂತೂ ಅರ್ಥ. ಇಲ್ಲಿ ಶ್ಲೇಷಾಲಂಕಾರ ಇದು. ವಯಸ್ಸಂ ತೀರ್ಥಂ ಅಂತ ಹೇಳಿದಾಗ ಕಾಗೆ ತೀರ್ಥ ಅಂತ ಅರ್ಥ ಮಾಡಿಕೊಂಡ್ರೆ ಅದೊಂದು ಅರ್ಥ, ವಯಸ್ಸಿಗೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಂಡು ಇನ್ನೊಂದು ಅರ್ಥ, ಅದಕ್ಕೆ ಶ್ಲೇಷ ಅಂತ ಕರೀತಾರೆ. ಹಂಸ ಅಂತ ಪಕ್ಷಿ ಅರ್ಥ ಮಾಡಿಕೊಂಡ್ರೆ ಒಂದು, ಹಂಸ ಅಂದರೆ ಫಲಾಪೇಕ್ಷೆ ಇಲ್ಲ ನಿಷ್ಕಾಮ ಕರ್ಮ ಮಾಡ್ತಕ್ಕ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಅರ್ಥ. ಆ ರೀತಿ ವಿಶೇಷವಾದ ಅರ್ಥ ಇದೆ. ಸೊ ದೇವರ ಮಹಿಮೆಯನ್ನು ಯಾವ ಗ್ರಂಥದಲ್ಲಿ ವರ್ಣನೆ ಮಾಡೋದಿಲ್ಲ. ಅದೆಷ್ಟು ಚಿತ್ರಪದವಾಗಿದ್ದರೂ ಕೂಡ, ಎಷ್ಟು ಚಿತ್ರ ವಿಚಿತ್ರವಾದಂತಹ ಶಬ್ದಗಳಿದ್ದರೂ ಕೂಡ ಅದಕ್ಕೇನು ಬೆಲೆ ಇಲ್ಲ. ಅದು ವಾಯಸ ತೀರ್ಥ, ಇದು ಹಂಸ ತೀರ್ಥ ಅಂತ ಕರೆದು. ನ ತದ್ವಚಿತ್ರಪದಂ ಹರೇರ್ಯಶೋ ಜಗತ್ಪವಿತ್ರಂ ನ ಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥ ಮುಶಂತಿ ಮಾನಸಾಹ ನಯತ್ರ ಹಂಸ ನೆಪತನ್ ಮಿಮಂಕ್ಷಯ. ಅದಕ್ಕೊಂದು ನಿಯಮ ಮಾಡಿದ್ದಾರೆ, ಕಾವ್ಯಾಲಾಪಾಂಶ ವರ್ಜಯಿತ್ ಅಂತ ನಿಯಮ. ಯತಿಗಳಾದವರು ಶಾಸ್ತ್ರಾಧ್ಯಯನ ಏನು ಓದಬಾರ್ದು, ಕಾವ್ಯಗಿದೆ ನೋಡಬಾರ್ದು, ಓದಬಾರ್ದು ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಅಂದರೆ ನಿಷಿದ್ಧ ಅದು. ವಾದಿರಾವ್ ಶ್ರವಣ ಏನು ಮಾಡ್ತಾರೆ ಅದಕ್ಕೋಸ್ಕರ ಪ್ರಿಕುಣಿಸಿ ಕಾವ್ಯ, ಅದು ಕಾವ್ಯ ತಾನೆ. ಕಾವ್ಯ ಬರೆದ್ಬಿಟ್ರೆ ಅಂತ ಕೇಳಿದ್ರೆ ಕೊನೆಗೆ ಹೇಳ್ತಾರೆ ಹಂಸಾನಾಂ ಹೃದಯಂಗಮಂ. ಎಂಥ ಕಾವ್ಯ ಇದು, ಯತಿಗಳು ಮೆಚ್ಚತಕ್ಕಂಥ ಕಾವ್ಯ, ಆದ್ದರಿಂದ ಲೌಕಿಕ ಕಾವ್ಯ ಅಲ್ಲ ಇದು. ಕಾವ್ಯಾಲಾಪಾಂಶ ವರ್ಜೆ ಇತ್ತು ನಮ್ಮ ಮತ್ತೆ ಯಾವುದಕ್ಕೆ ಅನ್ವಯ, ಲೌಕಿಕ ಕಾವ್ಯಗಳಿಗೆ ಅನ್ವಯನೇ ಹೊರತು ಆಧ್ಯಾತ್ಮಿಕ ಕಾವ್ಯಕ್ಕೆ ಅನ್ವಯ ಅಲ್ಲ. ಆದ್ದರಿಂದ ಅದನ್ನು ನಾವು ಬರೆದಿದ್ದೇವೆ ಅಂತ ಹೇಳ್ತಾರೆ. ಯಾತಕ್ಕೆ ಯಸ್ಮಿನ್ ಮಂಗಲ ದೇವತಾ ಅಖಿಲ ರಮಾ ದೇವತಾ ರಮಾ ದೇವತಾ, ಸಾಕ್ಷಾತ್ ಮಹಾಲಕ್ಷ್ಮೀನೇ ನಾಯಕ, ಇದಕ್ಕೆ ನಾಯಕ ಸಾಕ್ಷಾತ್ ನಾರಾಯಣ. ಅಂದಮೇಲೆ ಲೋಕದ ಕಾವ್ಯ ಹೇಗಾಗುತ್ತೆ ಇದು ಅಂತ ಹೇಳಿ ರುಕ್ಮಿಣಿ ಸೂರ್ಯ ಉಪಸಂಹಾರ ಮಾಡ್ಬೇಕಾದ್ರೆ ಹೇಳ್ತಾರೆ. ಅದೆಲ್ಲ ಜ್ಞಾಪಕ ಇದ್ರೆ ಈ ಮಾತು ಬಹಳ ಮುಖ್ಯವಾಗಿ ಅರ್ಥ ಆಗುತ್ತೆ. ಸವಾಗ್ ವಿಸರ್ಗೋ ಜನತಾಕ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕ ಅಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಸಾ ವಾಗ್ವಿಸರ್ಗ ಜನತಾಹ ವಿಪ್ಲವ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಯಾವುದು ಬಹಳ ಶ್ರೇಷ್ಠವಾದದ್ದು ಅಂದರೆ ವಾಸುದೇವ ಮಹಿಮ್ನೋ ಅತಿಕಥಿತಶ್ಚಾಪಿ ಕಥಂ ಅಪೂರ್ತಿರಿದಿ ತತ್ರಾಹ ಸವಾಗಿತಿ. ಆಚಾರ್ಯನು ತುಂಬ ಸ್ಪಷ್ಟೀಕರಣ ಕೊಡ್ತಾರೆ. ಸುಮ್ಮನೆ ಇಷ್ಟು ಓದಿಬಿಟ್ರೆ ಏನಾಗುತ್ತೆ ನಮಗೆ, ಮಹಾಭಾರತಾದಿಗಳಲ್ಲಿ ಇತರ ಪುರಾಣಗಳಲ್ಲಿ ಬ್ರಹ್ಮಸೂತ್ರಗಳು ವೇದವ್ಯಾಸರು ಏನು ಮಾಡಿಲ್ಲ, ದೇವ್ರ ಮಹಿಮೆ ಹೇಳಿಲ್ಲ, ಅದಕ್ಕೋಸ್ಕರ ಬಾಕಿ ಇತ್ತು ಅಂತೇಳಿ ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಅಲ್ಲೂ ದೇವ್ರ ಮಹಿಮೆ ಬೇಕಾದಷ್ಟು ಹೇಳಿದ್ದಾರೆ, ಸರಿಯಾಗಿ ಅರ್ಥ ಮಾಡಿದ್ರೆ ಅಲ್ಲದೆ ದೇವ್ರ ಮಹಿಮೆ ಬೇಕಾದಷ್ಟು ಹೇಳಿದ್ದಾರೆ. ಆದರೂ ಕೂಡ ದೇವ್ರ ಮಹಿಮೆನ ಎಷ್ಟು ಜಾಸ್ತಿ ಹೇಳಿದ್ರು ಕಡಿಮೆ ಇದ್ದಾಗ ಲೆಕ್ಕ. ದೇವ್ರ ಮಹಿಮೆ ಎಷ್ಟು ಜಾಸ್ತಿ ಹೇಳಿದ್ರು ಕೂಡ ಏನದು, ಉಪ್ಪು ಎಣ್ಣೆ ಸತ್ ಮೂರನೇ ಸತ್ ಕೇಳಿಲ್ಲ ಅಂತ ಯಾರೋ ಆಬ್ಜೆಕ್ಟ್ ಮಾಡೋದೇ ಇಲ್ಲ. ಸ್ವೀಟ್ ಮಾತ್ರ ಏನು ಮಾಡ್ತಾರೆ, ಎಷ್ಟು ಕೇಳಿದ್ರು ಕೂಡ ಅದಕ್ಕೆ ಮಹತ್ವ ಇದ್ದೇ ಇರು, ಎಷ್ಟಾದರೂ ಸ್ವೀಟೇ. ಆ ಥರ ಪರಮಾತ್ಮನ ಮಹಿಮೆಯನ್ನು ಹೇಳಿಲ್ಲ ಅಂತಲ್ಲ, ಬೇಕಾಷ್ಟು ಹೇಳಿದ್ದಾರೆ, ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳೋದಕ್ಕೆ ತಾತ್ಪರ್ಯನೇ ಹೊರತು ಮಹಾಭಾರತಾದಿಗಳಲ್ಲಿ ದೇವ್ರ ಮಹಿಮೆ ಬಂದಿಲ್ಲ ಅಂತ ಅರ್ಥ ಅಲ್ಲ ಅಂತೇಳಿ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅದಕ್ಕೆ ವಾಸುದೇವ ಮಹಿಮನ ಅತಿಗತಿತಸ್ಯಾಪಿ ಕಥಂ ಅಪೂರ್ತಿ, ದೇವ್ರ ಮಹಿಮೆ ಎಷ್ಟು ಹೇಳಿದ್ರು ಸಾಲದು ಅಂತ ಅರ್ಥ. ಲೌಕಿಕ ಆದಷ್ಟು ಕಥದಲಂ ಬಹುಲೋಕ ವಿಚಿಂತನೆಯ, ಲೋಕದ ವಿಚಾರ ತುಂಬ ಡೀಟೇಲಾಗಿ ಹೇಳಕ್ಕೆ ಹೋಗಬಾರ್ದಂತೆ. ಮೊದಲನೇ ಹೇಳಲೇಬಾರ್ದು, ಹೇಳಿದ್ರು ಕೂಡ ಎಷ್ಟು ಹೇಳಬಾರ್ದು, ತುಂಬ ಒತ್ತಿ 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 ಹೇಳೋಕ್ಕೆ ಹೋಗಬೇಕಾಗಿಲ್ಲ. ಸುಮ್ಮನೆ ವರ್ಣನೆ ಮಾಡಿದ್ದೇ ಮಾಡಿದ್ದೆ, ಕೆಲಸಕ್ಕೆ ಬಾರದ ವಿಚಾರ. ಉಪ್ಪು ಹೇಗಿತ್ತು ಅಂದ್ರೆ ಶುರು ಮಾಡಿದ್ದೆ ಶುರು ಮಾಡಿದ್ದೆ, ಎಷ್ಟು ಒಳ್ಳೆ ಉಪ್ಪು ಅದು ಎಷ್ಟು ಒಳ್ಳೆ ಮಾಡಿಕೊಡಿ ಏನಾಗಿರುತ್ತದ, ಉಪ್ಪು ಸ್ವೀಟ್ ಇರಬೇಕು ಒಳ್ಳೆ ಮಾಡಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಆ ದೇವ್ರ ಮಹಿಮೆನ ವರ್ಣನೆ ಮಾಡ್ತಾನೆ ಇದ್ರು, ಈ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು, ಅವ್ರು ಬೇರೆ ಅಲ್ಲ, ಇಲ್ಲಿ ಹಿಂದೆ ಬೇರೆ. ಹಾ ಸಾಲದು, ಅದೇ ಯಾವಾಗಲೂ ಹಾಗೇನೆ, ಹೆಚ್ಚು ಹೇಳಿದ್ದಾರೆ ಅಷ್ಟೇ ಅರ್ಥ ಹೊರತು ಎಂದು ಹೇಳೋದಕ್ಕಾಗೋದೇ ಇಲ್ಲ. ಯಾಕೆ, ಪರಮಾತ್ಮ ಎಂಥವ್ರು ಏನಂತ ಹೇಳಿದ್ದಾರೆ, ಅಪ್ರಾಪ್ಯ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಶ್ರುತಿತಜ್ಞಗಳಿಗೆ ಕನಗಾಣದ ಅಪ್ರತಿಮ ಮಹಾಮಹಿಮ ಅಂತ ಹೇಳೋದ್ರಿಂದ ಪರಮಾತ್ಮ ಹೇಳೋದಕ್ಕಾಗೋದೇ ಇಲ್ಲ ಅಂಥೇಳಿ ಏನು ಮಾಡಬೇಕಾಗ, ಆದಷ್ಟು ಜಾಸ್ತಿ ಹೇಳಬೇಕು ಅಂತ, ಆದಷ್ಟು ಜಾಸ್ತಿ ಹೇಳಬೇಕು ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಇಲ್ಲಿ ಹೇಳಿ ಅಲ್ಲಲ್ಲ ಅಂದರೆ ಹಾಗೆ ಹಾಗೆ ಹೇಳಿ ಅಚ್ಚೆ ಹೋಗ್ತೀರಿ ಹಾಗೇನು ಹೇಳಿಲ್ಲ. ಮೋಕ್ಷನೇ ಪುರುಷಾರ್ಥ, ಭಕ್ತಿ ಸಾಧನ, ಭಕ್ತಿ ಸಾಧನ, ಅದು ಬೇರೆ ಅರ್ಥ ಹೇಳಿದ್ದಾರೆ, ಅದು ಆ ರೀತಿ ಅಲ್ಲ. ತಸ್ಮಾತ್ ಯತ್ರ ಯಸ್ಮಿನ್ ತೀರ್ಥೇ ಶಾಸ್ತ್ರೇ ಮಾನಸ ಬ್ರಹ್ಮಣೋ ಮನಸೋ ಜಾತಃ ಸನಕಾದಯ ಹಂಸಾ ನಿರ್ಲೇಪ ಇತಿವ, ನಿರ್ಲೇಪ ಅದು ಇಂಪಾರ್ಟೆಂಟ್. ತಸ್ಮಾತ್ ಸಜ್ಜನ ಅನಾದರಣೀಯತ್ವೇನ ಧರ್ಮಾದೀನ ಮಲ್ಪಕಥನೇನ ನ ಪೂರ್ತಿ ರೀತಿ ಭಾವ ನಿರಮಂತಿ ಶಿಕ್ಷೆಯ, ಅದು ಮುಗಿದೋಯ್ತು. ಯತ್ರ ಕಾಕೋಚ್ಛಿಷ್ಟ ತೀರ್ಥೇ ಮಾನಸಾ ಪ್ರೇಕ್ಷಾವಂತಃ ಮಾನಸಾಖ್ಯ ಸರೋವರ ವಿಹಾರಿಣೋ ವ ಹಂಸಾಹ ಪರಮಹಂಸಾಹ ಧವಲಪಕ್ಷಾಹ ವ ಜಲಪಯೋ ವಿವೇಕ ಕಾರಿಣ ಹಂಸ ಕ್ಷೀರನ್ಯಾಯ ಅಂತ ಕರೀತಾರೆ. ಹಂಸ ಪಕ್ಷಿಗಳೇನು ಜ್ಞಾನ ಇದೆಯಂತೆ, ಅದು ಬರೀ ನೀರು ಗುರುಸೋ ಶಕ್ತಿ ಅಷ್ಟೇ ಅಲ್ಲ, ಅದಕ್ಕಿರೋದು ನೀರನ್ನು ಮತ್ತು ಹಾಲನ್ನು ಬೇರೆ ನೋಡೋ ಶಕ್ತಿ ಇದೆ. ಅದು ಹೈಡ್ರೋಮೀಟರ್ ಏನು ಉಪಯೋಗಿಸ್ತಾರಲ್ಲ, ಹಾಲು ಪ್ಯೂರ್ ಹಾಲು ಹೋದವರು ಅಂತ ಹೇಳೋದಕ್ಕೆ ಹಂಸ ನ್ಯಾಚುರಲ್ ಅದು, ಅದು ಅದು ಎಷ್ಟು ಹಾಲು ಪ್ಯೂರ್ ಹಾಲು ಮಾತ್ರ ಕುಡಿದು ನೀರು ಹಾಲು ಬಿಟ್ಬಿಡುತ್ತಂತ ನಿಮಂಕ್ಷಯ. ಏನ ಅದು ಸರಿ ಅದು ಅದೇನು ಹೇಳಿದ್ರು, ಹಂಸದಲ್ಲಿ ಏನೋ ಒಂದು ಬಾಯಿಲ್ ಒಂದು ಇದಿರುತ್ತೆ, ಅದನ್ನ ಹಾಲಲ್ಲಿ ಬಾಯಿಲ್ ಹಾಕಿದ್ರೆ ಏನಾಗುತ್ತಂತದು, ಆ್ಯಸಿಡ್ ಆದಾಗ ಆಗಿಬಿಟ್ಟು ಹಾಲಿನ ಭಾಗ ಮೊಸರ ನೀರು ಹಾಲಿಗೆ ಹೆಪ್ಪಾಕಿದಾಗ ಎಲ್ಲ ಮೊಸರಾಗೋದಿಲ್ಲ, ಎಷ್ಟಾಗುತ್ತೆ ಹಾಲಿನ ಭಾಗ ಮಾತ್ರ ಆಗುತ್ತೆ, ನೀರಿನ ಭಾಗ ಹಾಗೆ ಉಳ್ಕೊಂಡ್ಬಿಡುತ್ತೆ, ಗೊತ್ತಾಯ್ತಾ. ಅದಕ್ಕೆ ಅದೊಂದು ಇನ್ನೊಂದು ಟೆಸ್ಟ್, ಅದು ಎಲ್ಲ ಮೊಸರಾಗಿದ್ದರೆ ಗಟ್ಟಿ ಹಾಲು ಅಂತ ಅರ್ಥ, ಮೊಸರೇ ಆಗದೆ ಹೋದ್ರೆ ಬರೀ ನೀರು ಅಂತ ಅರ್ಥ. ಸೊ ಎಷ್ಟು ಮೊಸರಾಗುತ್ತೆ ಅಷ್ಟು ಮಾತ್ರ ಹಾಲಿನ ಭಾಗ, ಹಂಸಕ್ಕೆ ಆ ಸಾಮರ್ಥ್ಯ ಇದೆ, ಅದೊಂದು ಕಾರಣ, ಇದೊಂದು ಕಾರಣ, ಕುಡಿಲಕ್ಕೆ ಶಕ್ತಿ ಇದೆ ಅಂತ ಅರ್ಥ. ಅದು ಜ್ಞಾನಿಗಳಿಗೆ ಯಾವ ಸಾಮರ್ಥ್ಯ ಇದೆ ನೋಡಿದ ತಕ್ಷಣ ಯೂಸ್ಲೆಸ್, ಅದು ಬಿಡೋ ಶಕ್ತಿ ಇದೆ. ಕುಡುದೆಲ್ಲ ಮಾಡಿದ ಮೇಲೆ ನೋಡಿದ ತಕ್ಷಣ ಹೇಳ್ತಾರೆ ಕೆಲಸಕ್ಕೆ ಬರೋದು ಹಾರಿ ಅಂತ ಹೇಳ್ತಾರೆ. ಅದು ಯಾರು ಪರೀಕ್ಷೆ ಮಾಡಿ ನೋಡಿ, ಹಂಸಗಳು ಸಿಗಲ್ಲ ಫಸ್ಟ್ ಆಫ್ ಆಲ್, ಹಂಸಗಳು ಹಾಲು ಸಿಗೋದಿಲ್ಲ, ಎಂತೇಳು ಸಿಗೋದಿಲ್ಲ, ಅದರಿಂದ ಕಷ್ಟ. ಶುದ್ಧಂ ಬ್ರಹ್ಮ ಸ ಎಸ್ಮಿ, ಅಲ್ಲಿ ಕೂಡ ನೋಡ್ಲಕ್ಕೆ ಸಿಗೋದಿಲ್ಲ. ಒಂದು ಮಾನಸರೋವರಕ್ಕೆ ಹೋಗ್ತಾರಲ್ಲ ಹೇಳ್ತಾರೆ, ಮಾನಸರೋವರಕ್ಕೆ ಹೋದವರು ಕೂಡ ಹಂಸ ಪಕ್ಷಿ ಕಾಣೋದಿಲ್ಲಂತೆ. ಅವನು ತೋರಿಸಿ ದೂರ ನೋಡಿರೋದು ಕಾಣ್ತಾನಂತೆ, ಕಾಡ್ತು ಕಾಡ್ತಾ ಅಂತಾರೆ, ಅರ್ಧದಲ್ಲಿ ಎಷ್ಟು ತೋರಿಸಾಗುತ್ತೆ ಆ ಥರ ಕಾಡ್ತು ಕಾಡ್ತಾ ಅಂತಾರೆ ಅಂತ ಅಷ್ಟೇ ಹೊರತು ಡೈರೆಕ್ಟ್ ಈ ರೀತಿ ಕಾಣೋದಿಲ್ಲ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಹ್ಮ್, ನೈಷ್ಕರ್ಮ ಪೆಚ್ಚುತ ಭಾವವರ್ಜಿತಂ ಮುಂದೆ ಹೇಳ್ತಾರೆ ಈಗ. ಪರಮ ಭಾಗವತಾ ಯಸ್ಮಿನ್ ನಿಬದ್ಧೆ ಪ್ರತಿ ಶ್ಲೋಕಂ ಅಪಶಬ್ದಾದಿ ಅಬದ್ಧವತ್ಯಪಿ ಕಿಂ ಶಾಬ್ದಿಕೈರು ಜುಗುಪ್ಸುತೆ ದೇಶಕಾಲ ಗುಣೈರನಂತಸ್ಯ ಹರೇಹೇ. ಈ ದೇವ್ರ ಮಹಿಮೆ ಹೇಳ್ಬೇಕಾದ್ರೆ ಒಂದು ವಿಶೇಷವನ್ನು ಹೇಳ್ತಾರೆ. ಸ ವಾಗ್ವಿಸರ್ಗ ಜನತಾಘ ವಿಪ್ಲವ. ವಾಗ್ವಿಸರ್ಗ ಮಾತು ಅಂದ್ರೆ ಅದು ಯಾವುದದು? ಜನತ ಅಘ ವಿಪ್ಲವ, ಜನಗಳ ಪಾಪ ಕಡೆಯಾಗಿರಬೇಕು. ಜನತ ಅಂದ್ರೇನು? ಜನಾನಾಂ ಸಮೂಹ ಜನತ, ಜನಗಳ ಗುಂಪಿದೆಯಲ್ಲ ಅದರ ಅಘ ವಿಪ್ಲವ, ಪಾಶವನ್ನ ನಾಶ ಮಾಡಬೇಕು. ಅದನ್ನ ಶಾಸ್ತ್ರ ಅಂತ ಕರೀತಾರೆ, ಇಲ್ಲದವ್ರ ಉಪಯೋಗ ಇಲ್ಲ. ಯಸ್ಮಿನ್ ಪ್ರತಿಷ್ಠೋಕ ಮಬದ್ಧವತ್ಯಪಿ, ಅದು ನೋಡೋದಕ್ಕೆ ಹೇಗಿರ್ಬೋದು ಅಂತ ಕೇಳಿದರೆ ಬರೀ ತಪ್ಪು ವಾಕ್ಯಗಳು ಎಲ್ಲ, ವ್ಯಾಕರಣ ಇಲ್ಲ ಏನೂ ಇಲ್ಲ, ಬರೀ ತಪ್ಪು ವಾಕ್ಯಗಳು. ಬಟ್ ಏನಿದೆ ಅದರಲ್ಲಿ? ದೇವ್ರ ಮಹಿಮೆ ಇದೆ. ತಪ್ಪು ವಾಕ್ಯ ದೇವ್ರ ಮಹಿಮೆ ಇದೆ. ಆ ರೀತಿ ಆದಾಗ ವಾಕ್ಯ ತಪ್ಪಿದ್ರೂ ಪರವಾಗಿಲ್ಲ, ದೇವ್ರ ಮಹಿಮೆ ಇರತಕ್ಕಂಥ ಮಾತೆ ಬಹಳ ಶ್ರೇಷ್ಠ. ಇನ್ನೊಂದು ವಾಕ್ಯ ಭಾರಿ ಚೆನ್ನಾಗಿದೆ, ಗೊತ್ತಾಯ್ತಾ, ದೇವ್ರ ಮಹಿಮೆನೇ ಇಲ್ಲ, ಅದು ಹೋಪ್ಲೆಸ್. ವ್ಯಾಕರಣ ಸರಿಯಾಗಿದೆ, ದೇವ್ರ ಮಹಿಮೆ ಇಲ್ಲ, ಅದು ಉಪಯೋಗ ಇಲ್ಲ. ವ್ಯಾಕರಣ ತಪ್ಪಿದೆ, ದೇವ್ರ ಮಹಿಮೆ ಇದೆ, ಅದು ಬಹಳ ಶ್ರೇಷ್ಠ ಅದು. ಅರ್ಥ ಆಯ್ತಾ? ಅದು ವ್ಯಾಕರಣ ತಪ್ಪಿರಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ವ್ಯಾಕರಣ ತಪ್ಪಿದ್ರೂ ಪರವಾಗಿಲ್ಲ ಅಂತ. ಯಾಕೆ ದೇವ್ರ ನೈವೇದ್ಯವಾಗಿದ್ರೆ ಗಂಜಿ ಆದ್ರೆ ಹಾಕಿ ಅಂತಾರಲ್ಲ ಆ ಟೈಪ್. ದೇವ್ರ ನೈವೇದ್ಯವಾಗಿಲ್ಲ, ನೀವು ಲಾಡು ಕೊಟ್ಟರು ಬೇಕಾಗಿಲ್ಲ. ದೇವ್ರ ನೈವೇದ್ಯವಾಗಿದೆ, ಗಂಜಿನ ಹಳಸಿದ್ದಾರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟರ ಮಟ್ಟಿಗೆ ದೇವ್ರ ನೈವೇದ್ಯವಾಗಿದ್ದೇನೆ ಮಹತ್ವ. ಇಲ್ಲಿ ಹಳಸಬೇಕು ಕೆಟ್ಟಿರಬೇಕು ಅಂತ ಅರ್ಥ ಅಲ್ಲ, ನೈವೇದ್ಯ ಆಗಿರಬೇಕು ಅಂತ ತಾತ್ಪರ್ಯ. ಸೊ ಅಬದ್ಧವತಿ ಅಪಿ ಪ್ರತಿ ಶ್ಲೋಕ ಅಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನೆ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಪರಮಾತ್ಮನ ಅಂಥ ನಾಮಾನೆ ಅನಂತಸ್ಯ ಯಶೋಂಕಿತಾನೆ, ಪರಮಾತ್ಮನ ಕೀರ್ತಿಯನ್ನು ಹೇಳ್ತಕ್ಕಂಥ ಹೆಸರುಗಳಿವೆಯಲ್ಲ ಅದನ್ನ ಸಾಧವ ಜ್ಞಾನಿಗಳು ಶೃಣ್ವಂತಿ ಕೇಳ್ತಾರೆ, ಗಾಯಂತಿ ಹಾಡ್ತಾರೆ, ಗೃಣಂತಿ ಇನ್ನೊಬ್ಬ ಉಪಾದಾಯವನ್ನು ಮಾಡ್ಕೋತಾರೆ. ಇದು ಅದರ ವೈಶಿಷ್ಟ್ಯ. ಇನ್ನೊಬ್ಬರಿಗೆ ಹೇಳ್ತಾರೆ, ತಾವು ಎಂಜಾಯ್ ಮಾಡ್ತಾರೆ, ಇನ್ನೊಬ್ಬರಿಂದ ಕೇಳ್ತಾರೆ. ಈ ಮೂರು ಆಗಿರ್ಬೇಕು, ಏನಾಗಿರ್ಬೇಕು? ಪರಮಾತ್ಮನ ಮಹಿಮೆ ಅದರಲ್ಲಿ ಬಂದಿರಬೇಕೆ ಹೊರತು ಅದು ಬಂದಿಲ್ಲ ಹೋದ್ರೆ ಕೇಳೋದಕ್ಕೆ ಹೋಗೋದಿಲ್ಲ. ಇವತ್ತಿನ ಕಾಲ ಹಾಗಲ್ಲ ಟೋಟಲಿ, ದೇವ್ರ ಮಹಿಮೆ ಕಂಡ್ರೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಬರೀ ದೇವ್ರ ವಿಷಯ ಹೇಳ್ತಾರೆ, ಏನು ಪ್ರಯೋಜನ ಇಲ್ಲ. ಲೌಕಿಕದ ಬಗ್ಗೆ ಹೇಳಬೇಕು, ಅದೊಂಥರ ಮನುಷ್ಯನ ಹೊಸ ಟ್ರೆಂಡ್ ಅದು. ಗಾಯಂತಿ ಗೃಣಂತಿ ಚ ಜನತಾಯಾಹ ಜನಸಮೂಹಸ್ಯ ಅಘಂ ಪಾಪಂ ವಿಪ್ಲಾವಯತಿ ನಾಶಯತಿ ಇತಿ ಜನತಾಘ ವಿಪ್ಲವ ವಾಚಾಂ ವಿಸರ್ಗ ವಿಶಿಷ್ಟ ರಚನಾ ವಿಶೇಷಾಯ್ ತೇಕಾನ್ವಯ. ಯಸ್ಮಿನ್ ಸಂತಿ ಪ್ರಶಸ್ತಾನಿ ಅನಂತಸ್ಯ ನಾಮಾನೆ ಸಾಧವ ಶೃಣ್ವಂತೀತಿ ಯತ್ ಯಸ್ಮಾತ್ ತಸ್ಮಾತ್ ಸೈವ ವಾಗ್ವಿಸರ್ಗ ಇತಿ ವಾ. ಅದೇ ಮಾತು ಅಂದ್ರೆ ಅದೇ, ವಾಂಗ್ಮಯ ಅಂದ್ರೆ ಅದೇ. ಜನತಾ ಪಾಪ ವಿನಾಶ ಹೇತುತ್ವಾತ್ ಸಜ್ಜನ ಗೃಹೀತತ್ವಾಚ ವಾಸುದೇವ ಮಹಾತ್ವ ಪ್ರತಿಪಾದಕಮೇವ ಶಾಸ್ತ್ರಂ ನ ಅನ್ಯತ್ ಅತ ತದೇವ ಶಾಸ್ತ್ರ ಪ್ರಣೇತೃಭಿ ರಚತ್ ಇತಿ ಭಾವ. ನೈಷ್ಕರ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಈಗ ನೈಷ್ಕರ್ಮ್ಯಮ್ಯಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ನಿಷ್ಕಾಮಕರ್ಮವನ್ನು ಮಾಡ್ತಾನೆ, ಗೊತ್ತಾಯ್ತಾ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ, ಅದು ಪ್ರಯೋಜನ ಇಲ್ಲ. ಅದೇ ರೀತಿನೇ ಜ್ಞಾನಮಲಂ ನಿರಂಜನಂ, ಎಷ್ಟೇ ಜ್ಞಾನ ಇದ್ದರೂ ಕೂಡ ದೇವರ ಬಗ್ಗೆ ಇಲ್ಲದೆ ಹೋದರೆ ಅದಕ್ಕೆ ಮಹತ್ವ ಇಲ್ಲ. ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶ್ಚಶ್ವದ ಅಭದ್ರಂ ಈಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ನೈಷ್ಕರ್ಮ್ಯಂ ಸತೋ ನಿಷ್ಕರ್ಮಣೋ ಮುಕ್ತೇಹೆ. ಅದು ನೈಷ್ಕರ್ಮ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಮುಕ್ತಿ ಅಂತನೂ ಅರ್ಥ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಗಚ್ಚತಿ. ಕರ್ಮತ್ಯಾಗ ಮಾಡಿದ ಮಾತ್ರಕ್ಕೇನೆ ನೈಷ್ಕರ್ಮ್ಯಂ ಪುರುಷೋಷ್ಣ್ಯುತೆ. ನೈಷ್ಕರ್ಮ್ಯ ಶಬ್ದಕ್ಕೆ ಮೋಕ್ಷ ಅಂತ ಹೆಸರು. ಅದಕ್ಕೆ ದ್ವೈತ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ ಅಂತ ಒಂದು ಗ್ರಂಥನೇ ಇದೆ, ಮೋಕ್ಷ ಸಿದ್ಧಿ ಅಂತ ಅದಕ್ಕೆ ಅರ್ಥ. ನೈಷ್ಕರ್ಮ್ಯಮಪಿ ಮೋಕ್ಷನೇ ಆಗಲಿ, ಮೋಕ್ಷ ಕೊಡ್ತಾನೆ ಅಂತ ತಿಳ್ಕೊಬೋಣ. ಅದು ದೇವರಲ್ಲಿ ಭಕ್ತಿ ಇಲ್ಲ, ಒಂದು ಕೇಸ್ ಇಮ್ಯಾಜಿನ್ ಮಾಡಿ ಅಂತ ಹೇಳ್ತಾರೆ, ಅಂತ ಪ್ರಸಂಗ ಇಲ್ಲ. ಮೋಕ್ಷಕ್ಕೆ ಕರ್ಕೊಂಡಿದ್ರೆ ದೇವರಲ್ಲಿ ಭಕ್ತಿನೇ ಇಲ್ಲ, ಏನು ಮಾಡಬೇಕಾಗ? ಮೋಕ್ಷ ಬೇಡ ಅಂತ ಹೇಳ್ತಾರೆ, ಅಂತ ಮೋಕ್ಷ ತಗೊಂಡು ನನಗೆ ಉಪಯೋಗ ಇಲ್ಲ. ದೇವರಲ್ಲಿ ಭಕ್ತಿ ಮಾಡದೇ ಇರತಕ್ಕಂಥ ಅವಕಾಶ ಬರೋದಾದರೆ ನಿಮಗೆ ಮೋಕ್ಷ ಬೇಕಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಸದ್ವೈತದಲ್ಲಿ ಏನಿಲ್ಲ, ದೇವರಲ್ಲಿ ಭಕ್ತಿ ಬರೋ ಚಾನ್ಸ್ ಇಲ್ಲ, ದೇವರ್ ಏನಲ್ಲ ಅದು ಮೋಕ್ಷ ಅಲ್ಲ. ಅದೇ ರೀತಿ ಇದರಲ್ಲಿ ವೈಶಿಷ್ಟಾದ್ವೈತದಲ್ಲಿ ಏನಿಲ್ಲ, ಸಾಮ್ಯ ಬಂದ್ಬಿಟ್ಟು ಭಕ್ತಿ ಹೊರಟೋಯ್ತು. ದೇವರ್ ಏನಲ್ಲ ಅದು ನಶೋಭತೆ, ನೈಷ್ಕರ್ಮ್ಯ ಅಚ್ಯುತ ಪಾಪವರ್ಜಿತಂ ನಶೋಭತೆ. ದೇವರಲ್ಲಿ ಭಕ್ತಿಯನ್ನು ಹೇಳದೆ ಹೋದರೆ ಆ ಮುಕ್ತಿಗೆ ಮಹತ್ವ ಇಲ್ಲ ಅಂತ ಹೇಳಿಬಿಟ್ಟು. ಅರ್ಥ ಆಯ್ತಾ? ದೇವರಲ್ಲಿ ಭಕ್ತಿಯನ್ನು ಹೇಳದೇ ಇರತಕ್ಕಂಥ ಮುಕ್ತಿಗೆ ಬೆಲೆ ಇಲ್ಲ. ಇದು ಜಗನ್ನಾಥದಾಸರನ್ನು ಬರೀತಾರೆ ಒಂದು ಕಡೆಗೆ, ನರಕಕ್ಕೆ ಹಾಕಬೇಕಾದ್ರೆ ನೀನು ನಾಮಸ್ಮರಣೆ ಮಾಡೋ ಯೋಗ ಇರೋದ ನರಕಕ್ಕೆ ಹಾಕ್ಬಿಡಿ, ಯೋಚನೆ ಇಲ್ಲ. ಆದರೆ ನೀನು ಸ್ಮರಣೆ ಇಲ್ಲಾದ್ರೆ ಸ್ವರ್ಗದನ್ನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ನೀನು ಅರ್ಥ ಮಾಡ್ಕೊಂಡ್ರೆ ನಿಜವಾದ ಸ್ವರ್ಗ ಅಂದರೆ ಯಾವುದು? ಭಗವನ್ ನಾಮಸ್ಮರಣೆ. ಆ ಅರ್ಥದಲ್ಲಿ ಬಂದಿರೋದು ಇದು. ನೈಷ್ಕರ್ಮ್ಯಮಿ ಅಚ್ಯುತ ಭಾವ ವರ್ಜಿತಂ, ಭಾವ ಅಂದರೆ ಭಕ್ತಿ, ಅಚ್ಯುತೇ ಭಾವ ಅಚ್ಯುತ ಭಾವ. ಭಗವದ್ಭಕ್ತಿ ಇಲ್ಲದೇ ಇರತಕ್ಕಂಥ ಮೋಕ್ಷವೂ ಸಹ ನಮಗೆ ಗ್ರಾಹ್ಯ ಅಲ್ಲ. ಸಾಧನಂ ಅಲಂ ನಿರಂಜನಂ ವಿಷಯ ಸಂಗಾರ್ಜನ ಮದರಹಿತಂ ಅತ್ಯಂತ ವಿರಕ್ತಿ ಮತ್ ವೇದಾದ್ಯರ್ಥ ವಿಷಯ ಪರೋಕ್ಷ ಜ್ಞಾನಮಿ ಅಚ್ಯುತ ಭಾವವರ್ಜಿತಂ ಭಗವದ್ಭಕ್ತಿರಹಿತಂ ಹರ ಅಚ್ಯುತತಯಾ. ಅದಕ್ಕಿನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಕಡೆಗೆ ಮೋಕ್ಷ ಆದರೂ ಪ್ರಯೋಜನ, ಇನ್ನೊಂದು ಕಡೆಗೆ ಒಳ್ಳೆ ಜ್ಞಾನ ಇದೆ, ದೇವರಲ್ಲಿ ಭಕ್ತಿ ಇಲ್ಲ, ಅದಕ್ಕೂ ಮಹತ್ವ ಇಲ್ಲ, ಬರೀ ಪಾಂಡಿತ್ಯ. ದೇವರಲ್ಲಿ ಭಕ್ತಿಯನ್ನು ತಗೊಂಡು ಏನು ಮಾಡ್ತೀರಿ? ಅರ್ಥ ಆಯ್ತು, ಅದು ಪ್ರಯೋಜನ ಇದೆ. ಅಂದರೆ ಜ್ಞಾನಂ ನಶೋಭತೆ, ನೈಷ್ಕರ್ಮ್ಯಂ ನಶೋಭತೆ. ಮೋಕ್ಷಕ್ಕೂ ಬೆಲೆ ಇಲ್ಲ, ಜ್ಞಾನಕ್ಕೂ ಬೆಲೆ ಇಲ್ಲ. ಅಪರೋಕ್ಷ ಜ್ಞಾನಕ್ಕಾರಿ ಅಂತ ಹೇಳಬಾರ್ದು. ಯಾತಕ್ಕೆ ಅಪರೋಕ್ಷ ಜ್ಞಾನ ಅಂದ್ರೆ ಏನದು? ಭಕ್ತಿ ಇದ್ರೆ ಒಂದು ಬರೋದೇ ಇಲ್ಲದು. ಅಪರೋಕ್ಷ ಜ್ಞಾನಕ್ಕೆ ಅರ್ಹತೆ ಬರೋದು ಯಾವಾಗ? ಭಕ್ತಿ ಇದ್ರೆ ಮಾತ್ರ. ಅದಕ್ಕೆ ಪರೋಕ್ಷ ಜ್ಞಾನಂ ಅಂತ ಅರ್ಥ ಬರೋದು. ಭಗವದ್ಭಕ್ತಿ ರಹಿತಂ ಹರ ಅಚ್ಯುತತೆಯ ನಿರಂತರ ಭಾವನೆಯ ಮನೋಯೋಜನೇನ ರಹಿತಂ ವಾ ನಗೃಣಂತಿ ಸಾಧವ ನೈಷ್ಕರ್ಮ್ಯಮಪ್ಯ ಅಚ್ಯುತ ಭಾವವರ್ಜಿತಂ ನಶೋಭತೆ ಜ್ಞಾನಮಲಂ ನಿರಂಜನಂ. ಅದಕ್ಕೆ ಹಿಂದೆ ಹೇಳಿದೆ ನಾನು, ಯಾವುದೋ ಊರಿಗೆ ಹೋದಾಗ ಭಾರಿ ಹಳೆ ತುಂಬ ವಯಸ್ಸಾದವರು ಪಾಪ, ವೃದ್ಧ ಪಂಡಿತರು ಅವರು, ಒಳ್ಳೆ ಸಣ್ಣವರಿದ್ದಾಗ ತರ್ಕ ಪಾಠ ಬಹಳ ಹೇಳಿದವರು, ನೂರಾರು ಜನಕ್ಕೆ ಪಾಠ ಮನೆಯಲ್ಲೇ ಅನ್ನ ಬಟ್ಟೆ ಕೊಟ್ಟು ಹೇಳ್ತಿದ್ದವರು. ವಯಸ್ಸಾದ್ಮೇಲೆ ಯಥ ಪ್ರಕಾರ ಪಾಠ ಎಲ್ಲ ನಿಂತೋದಾಗ, ಆಗ ಪಾಠಕ್ಕೆ ಯಾರು ಬರದೆ ಹೋದಾಗ ಶಾಸ್ತ್ರ ಓದ್ಲಕ್ಕೆ ಕೂತ್ರಂತ. ಆಗ ಅಲ್ಲಿವರು ಜಾಸ್ತಿ ತರ್ಕನೇ ಓದ್ದವರು, ಆ ಗೀತಾ ಭಾಷ್ಯರು ಓದ್ಲಕ್ಕೆ ಕೂತಾಗ ಅಳ್ತಾ ಕೂತ್ಬಿಡ್ತಿದ್ರು. ಇದನ್ನ ಓದ್ದೆ ತೆರೆದ್ರೆ ಓದಿ ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು, ಪಾಠ ಹೇಳಿಬಿಟ್ಟೆ ಅಂತ ಅಷ್ಟು ದುಃಖ ಪಡ್ತಿದ್ರು. ನಮಗೆ ಇದೆಲ್ಲ ಜಾತ್ರೆ ವಿಷಯ ಬಿಟ್ಟುಬಿಟ್ಟು ಸುಮ್ಮನೆ ಬುದ್ಧಿ ವಿಷಯ, ತರ್ಕದಲ್ಲಿ ಏನಿರುತ್ತೆ ಪಾಂಡಿತ್ಯ ಪ್ರದರ್ಶನ, ಇಲ್ಲೇನಿರುತ್ತೆ ಒಳ್ಳೆ ಭಕ್ತಿ ಇರುತ್ತೆ. ಎಷ್ಟು ದುಃಖ ಇದೆ ನಾವಾಗ ನಶೋಭತೆ ಅವ್ರಿಗೆ ಫೀಲ್ ಮಾಡ್ತಾ ಇದ್ದಾರೆ, ನಮ್ಗೆ ಉಪಯೋಗ ಆಗಲಿಲ್ಲ ಇದೆಲ್ಲ ಕೂಡ ಅಂತೇಳಿ. ಗೃಹಂತಿ ಸಾಧವ ಪುನಃ ಕುತಃ ಪುನಶ್ಚಶ್ವತ ಭದ್ರಂ ಈಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಆದ್ರಿಂದ ನಚ ಅರ್ಪಿತಂ ಅಭದ್ರಂ ಕರ್ಮ ಈಶ್ವರೇ ನ ಅರ್ಪಿತಂ ಕುತಃ ಪುನಃ. ಇನ್ನು ಕರ್ಮಾಚರಣೆ ಮಾಡ್ತಾನೆ, ಆದ್ರೆ ಏನಲ್ಲ ಅದು, ಕೃಷ್ಣಾರ್ಪಣ ಅಂತ ಒಪ್ಸೋದಿಲ್ಲ. ಆ ಕರ್ಮ ತಗೊಂಡು ಏನ್ ಮಾಡ್ಬೇಕದನ್ನ, ಅದು ವೇಷ್ಟೆ. ಅಂದ್ರೆ ಕರ್ಮ ವೇಷ್ಟು, ಜ್ಞಾನ ವೇಷ್ಟು, ಮುಕ್ತಿ ವೇಷ್ಟ್. ಏನಿಲ್ಲದ ಹೋದ್ರೆ ಭಕ್ತಿ ಇಲ್ದವ್. ಆದ್ರಿಂದ ಯಾವ್ದಕ್ಕೆ ಒತ್ತು ಕೊಟ್ಟಾಗಾಯ್ತು? ಈಗ ಭಕ್ತಿಗೆ. ಭಕ್ತಿ ಇಲ್ದವ್ರು ಎಲ್ಲ ವ್ಯರ್ಥ. ಭಕ್ತಿ ಬರೋದು ಯಾವಾಗ? ದೇವ್ರ ಮಹಿಮೆ ಹೇಳಿದಾಗ. ಅದನ್ನ ಹೇಳಬೇಕಾಗಿದೆ, ಅದಕ್ಕೋಸ್ಕರ ನೀವೀಗ ತಿಳಿಸ್ಬೇಕಾಗಿದೆ ಹೊರತು ಅಲ್ಲಿಗಲ್ಲಿ ಲಿಂಕ್ ಅದು ವಾಪಸ್. ಬಂಧಕತೆಯ ಈಶ್ವರೇ ಹರೌ ನ ಚಾರ್ಪಿತಂ ಕರ್ಮ ನ ಶೋಭತೆ ಇತಿ ಕುತಃ ಪುನಃ ಕಿಮು ವಕ್ತವ್ಯಂ. ಇನ್ನು ಈಶ್ವರಿಗೆ ಅರ್ಪಣೆ ಮಾಡದೇ ಇರತಕ್ಕಂಥ ಕರ್ಮ ಅದು ವ್ಯರ್ಥ ಅಂತ ಹೇಳಬೇಕಾಗಿದೆಯಾ? ವ್ಯರ್ಥವೇ ಹೌದು. ಅಥೋ ಮಹಾಭಾಗ ಭವ ನಮೋಘದೃಕ್ ಶುಚಿಶ್ರವಾಹ ಸತ್ಯರಥೋ ಧೃತೌ ರಥಃ ಗುರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಅತಃ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವಾಹ ಸತ್ಯರಥಃ ಧೃತವ್ರತಃ ಗುರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಸಮಾಧಿನ ಅನುಸ್ಮರ ಯತ್ ವಿಚೇಷ್ಟಿತಂ. ಅತಃ ಇಷ್ಟೆಲ್ಲ ವಿಷಯ ಇರೋದ್ರಿಂದ ದೇರ್ಫೋರ್ ಅಂತ ಅರ್ಥ. ಅತಃ ಅಂದ್ರೆ ಆದ್ದರಿಂದ ಮಹಾಭಾಗ ಮಹಾಭಾಗರಾದ ವೇದವ್ಯಾಸರೇ ಭವಾನ್ ನೀವು ಯಾರು ಗೊತ್ತಾ? ಅಮೋಘದೃಕ್ ಶುಚಿಶ್ರವಾಹ. ಶುಚಿಶ್ರವ ಎಲ್ಲಿ ಬರುತ್ತೆ? ವಿಷ್ಣು ಸಹಸ್ರನಾಮದ ಪದ. ವಿಷ್ಣು ಸಹಸ್ರನಾಮದ ಪದ ನೀವು ವಿಷ್ಣು ನೀವು ಆಚಾರ ಅರ್ಥವಿರುತ್ತೆ. ನೀವು ವಿಷ್ಣು ಸಾಕ್ಷಾತ್ ವಿಷ್ಣು ನೀವು, ಅದಕ್ಕೆ ನೀವು ಬರೀಬೇಕು. ನಿಮ್ಮ ಬಗ್ಗೆ ಯಾರು ಹೇಳಿದ್ರು ಕೂಡ ಎಷ್ಟಾಗೋದಿಲ್ಲ, ಅದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗೋದಿಲ್ಲ. ನೀವು ಬರೆದ್ರೆ ಏನಾಗುತ್ತೆ ಅದು? ಫಸ್ಟ್ ಹ್ಯಾಂಡ್ ಇನ್ಫಾರ್ಮ್. ಯಾರು ಇಂಟರ್ವ್ಯೂ ಮಾಡ್ತಾರೆ, ಪಕ್ಕದಲ್ಲಿ ಕೂತ್ರೆ ಉತ್ತರ ಕೊಡ್ತಿದ್ರೆ? ಇಂಟರ್ವ್ಯೂ ಮಾಡಕ್ಕೆ ಬಂದಿರ್ತಾರೆ, ಪಕ್ಕದಲ್ಲಿ ಉತ್ತರ ಕೊಡ್ತಿರ್ತಾರೆ. ಏನು ಮಾಡ್ತಾರೆ? ನೀವು ಸುಮ್ಮನೆ ಅವ್ರು ಮಾತಾಡಲಿ ಅಂತ ಹೇಳ್ತಾರೆ. ಅವ್ರು ಏನೇ ಮಾತಾಡಿದ್ರು ಅದು ಮುಖ್ಯ ನಮಗೆ. ಇವರೊಳ್ಳೆ ಲ್ಯಾಂಗ್ವೇಜ್ ಭಾರಿ ಜೋರ ಮಾತಾಡಿದ್ರು ಕೂಡ ಎಫೆಕ್ಟ್ ಇಲ್ಲ. ಅದು ಏನೇ ಮಾತಾಡಲಿ ಅದು ಮುಖ್ಯ. ಯಾರೋ ಹಳ್ಳಿ ಬುದುಕಿನ ಇಂಟರ್ವ್ಯೂ ಮಾಡ್ತಿರ್ತಾರೆ, ಯಾರೋ ಬಂದು ಹೇಳಕ್ಕೆ ಹೋಗ್ತಾರೆ, ಇಲ್ಲ ಆ ಬುದುಕಿನೇ ಮಾತಾಡ್ಬೇಕು. ಯಾಕೆ? ಆ ಬ್ಯಾಕ್ ಸ್ಟ್ಯಾಂಡ್ ಬರೋ ಯಾವ ಬರೋದು ಅಡ್ಜಸ್ಟ್ ಮಾಡ್ಕೋತಾರೆ ಇವರು. ಐಡಿಯಾ ಇರೋದು ಅಲ್ಲಿ, ನೀವೇನೋ ಹೇಳಕ್ಕೆ ಹೋದ್ರೆ ಉಪಯೋಗ ಇಲ್ಲ. ಅಂಥದ್ದು ದೇವ್ರು ಹೇಳಬೇಕಲ್ಲ. ಈಗ ನೀವು ಹೇಳಬೇಕು. ಶುಚಿಶ್ರವಾಹ ನೀವು ವಿಷ್ಣು, ಸತ್ಯರಥ ಧೃತವ್ರತಃ. ಸತ್ಯರಥರು, ಸತ್ಯ ಅಂದ್ರೆ ಮೀಮಾಂಸಾ ರಥರು. ಧೃತವ್ರತಃ, ವ್ರತ ಹಿಡಿದವರು ಏನಂತ ಭಕ್ತನ ಉದ್ಧಾರ ಮಾಡೇ ಮಾಡ್ತೀರಿ, ಸಂಕಲ್ಪ ಮಾಡಿದವರು ನೀವು. ಗುರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ, ಅದಕ್ಕೆ ಅಖಿಲ ಬಂಧ ಮುಕ್ತಯೇ, ಅಖಿಲರ ಬಂಧನ ಮೋಕ್ಷಕ್ಕೋಸ್ಕರವಾಗಿ. ಗುರುಕ್ರಮಸ್ಯ ಯದ್ ವಿಚೇಷ್ಟಿತಂ, ಗುರುಕ್ರಮದ ನಾರಾಯಣ ಇದ್ದಾನಲ್ಲ ಅವನು ಮಹಿಮೆ ಇದೆಯಲ್ಲ ವಿಚೇಷ್ಟಿತಮ್ಮ ಅಂದ್ರೆ ಚರಿತ್ರ, ಅವನ ಚರಿತ್ರೆಯನ್ನ ಸಮಾಧಿನ ಅನುಸ್ಮರ, ಸಮಾಧಿ ಭಾಷೆಯಿಂದ ತಿಳಿಸಿಕೊಡಿ, ಸಮಾಧಿ ಭಾಷೆಯಿಂದ ತಿಳಿಸಿಕೊಡಿ. ಇದು ಪಾಯಿಂಟ್ ಅಂದ್ರೆ ಇಷ್ಟೊತ್ತು ಹೇಳಿದ್ದೀರಿ, ಹೇಗೆ ಹೇಳಿದ್ದೀರಿ ಅಂದ್ರೆ ಬಹಳ ಜಟಿಲವಾಗಿ ಹೇಳಿದ್ದೀರಿ. ಸಮಾಧಿನ ಅಂತ ಹೇಳ್ಬೇಕಂದ್ರೆ ಡೈರೆಕ್ಟಾಗಿ ಹೇಳಿ, ನೇರವಾಗಿ ಹೇಳಿಬಿಡಿ, ಅದು ನಮ್ಗೆ ಉಪಯೋಗ ಬರುತ್ತೆ. ಇದು ಪ್ರಾರ್ಥನೆ. ಹಣ್ಣು ಕೊಟ್ಟು ಜ್ಯೂಸ್ ಕೊಡಿ ಅಂತಾರಲ್ಲ, ಹಾಗೆ ಹಣ್ಣಲ್ಲಿ ಏನಿದೆ ಸ್ವಲ್ಪ ವೇಸ್ಟೇಜ್ ಇದೆ, ಸ್ವಲ್ಪ ವೇಸ್ಟೇಜ್ ಇದೆ ಅದ್ರ ಜೊತೆಗೆ ಇನ್ನೊಂದೇನಿದೆ ನಾವು ಕಷ್ಟಪಡೋದಿದೆ, ಸ್ವಲ್ಪ ತಿನ್ಬೇಕು, ಏನೋ ಮಾಡಬೇಕಾಗಿದೆ. ಜ್ಯೂಸ್ನಲ್ಲಿ ಏನೇ ಇಲ್ಲ ಇಲ್ಲ, ಸಮಾಧಿ ಭಾಷೆ ಅಂದರೆ ಜ್ಯೂಸ್ ಇದ್ದಾಗೆ ಅದನ್ನು ಆ ರೀತಿ ಬರೀರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಮಹಾಭಾರತಾದಿಗಳಲ್ಲಿ ಭಗವನ್ ಮಹಿಮೆ ಸಾಕಷ್ಟು ಬಂದಿದೆ, ಅದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನೀವು ಹೇಗೆ ಹೇಳಬೇಕು ಅಂತ ಕೇಳಿದರೆ ನೇರ ತಿಳಿ ಹಾಗೆ ಹೇಳಬೇಕು. ಇದು ಅವರ ಪ್ರಾರ್ಥನೆ, ಅದರ ವಿವರಣೆ ನಾಳೆ ನೋಡೋಣ.
ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇನಂ ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿದ